ಬಾಬರಿ ಕುತ್ಕೊಂಡ್ಬಿಟ್ಟು ಅಲ್ಲೇ ಕೊಡ್ಬೇಕಷ್ಟೇ. ಯಾಕೆ ಹೋಗೋದಿಲ್ಲ ಇದು ಮಾಡೋದು ಏನಾಗ, ಇಷ್ಟೇ ಸಿಂಪಲ್ ಅಂತಾರೆ. ಯಾಕೆ ಹೋಗೋದಿಲ್ಲ ಇದು ಮಾಡೋದೇನು? ಅದು ಭಗವಂತ ಮುಂದೆ ಹೇಳ್ತಾನೆ, ಏಹಿ ಸಂಸ್ಪರ್ಶ್ಯಜ ಭೋಗಾಹ ದುಃಖ ಯೋನಯ ಏವತೆ ಆದ್ಯಂತವಂತ ಕೌಂತೆಯ ನತೇಶು ರಮತೇ ಬುಧಃ. ಶರೀರ ಸುಖ ಯಾವುದೂ ಶಾಶ್ವತ ಅಲ್ಲ. ಎಷ್ಟು ಮಾರ್ಮಿಕವಾದ ಸಂದೇಶ. ಏಹಿ ಸಂಸ್ಪರ್ಶ್ಯಜ ಭೋಗಾಹ ದುಃಖ ಯೋನಯ ಏವತೆ. ಯಾವ ಭೋಗಗಳು ಸಂಸ್ಪರ್ಶ್ಯಜಾಹ ಎಕ್ಸ್ಟರ್ನಲ್ ಅಂತ ಕರೀತಾರೆ. ಯಾವ ಸುಖಗಳು ಹೊರಗಿನ ಸುಖಗಳು, ಅವೆಲ್ಲ ಎಂಥ ಸುಖಗಳು ಅಂತ ಕೇಳಿದರೆ ಅವೆಲ್ಲ ದುಃಖ ಯೋನಯ ಏವತಿ. ಅವು ದುಃಖಕ್ಕೆ ಕಾರಣನ ಹೊರತು ಎಂದೂ ಸುಖ ಕೊಡೋದೇ ಇಲ್ಲ. ಹೊರಗಿನ ಪದಾರ್ಥ ಎಂದೂ ಸುಖ ಕೊಡೋದಿಲ್ಲ. ಇದು ಶಾಸ್ತ್ರದ ಸಂದೇಶ, ವಿಜ್ಞಾನ ಸರ್ವಶಾಸ್ತ್ರಗಳ ಸಂದೇಶ ಅದು ಒಂದೇ. ಆದರೆ ಅವೆಲ್ಲ ಏನವು? ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧಃ. ಅವು ಹುಟ್ಟುತ್ತೆ ಸಾಯುತ್ತೆ, ಹುಟ್ಟುತ್ತಾ ಇತ್ತು, ಏನು ಪ್ರಯೋಜನ ಇಲ್ಲ. ಹೊರಗಿನ ಸುಖ ಸುಖ ಅಲ್ಲ, ಒಳಗಿನ ಸುಖ ಸುಖ ಅಂತ ಕರೀತ. ಒಳಗಿನ ಸುಖ ಸುಖ ನಮ್ಗೆ ಹೇಗೆ ಅರ್ಥ ಆಗಬೇಕು ಗೊತ್ತೇ. ಯಾವನೇ ಹೋದ ಆಸ್ಪತ್ರೆಗೆ ಹೋದ, ನೋಡಿದ ಫ್ರ್ಯಾಕ್ಚರ್ ಆಗಿತ್ತು, ಟ್ರೀಟ್ಮೆಂಟ್ ಕೊಟ್ಟಿದ್ರು ಪಾಪ, ವೀಲ್ ಚೇರ್ ಅಲ್ಲಿ ಕುಡಿಸಿದ್ರು, ಫಸ್ಟ್ ಕ್ಲಾಸ್ ವೀಲ್ ಚೇರ್ ನೋಡಿಬಿಟ್ರು ಇವರು ಪಾಪ. ಏನು ಅದೃಷ್ಟವಂತರು ನೀವು, ಎಂಥ ವೀಲ್ ಚೇರ್ ಇದೆ ಅಂತ ಕೇಳಿದರೆ ತಲೆ ತಲೆ ಹೊಡೆದಪ್ಪನು. ಅಲ್ಲ, ಎಂಥ ವೀಲ್ ಚೇರ್ ನೋಡಿದ್ರೆ, ಏನು ಬ್ಯೂಟಿಫುಲ್ ಆಗಿದೆ ಅಂತ ಕೇಳಿದ್ರೆ, ಮಹಾರಾಯ ನೀನು ಅದೃಷ್ಟವಂತ ಆಗಿ, ನೀನು ಅದೃಷ್ಟವಂತ, ಯಾಕೆ ನನ್ನ ಕಾಲಿದೆ ನಿನಗೆ ಅಂತ ಹೇಳ್ತಾ. ನಿನಗೆ ಕಾಲಿದೆ, ವೀಲ್ ಚೇರು ದಬ್ಕೊಂಡು ಹೋಗಬೇಕು, ಕಾಲು ನಡ್ಕೊಂಡು ಹೋಗಬೇಕು. ಅದಕ್ಕೆ ಹೇಳ್ತಾರೆ ಬಾಹ್ಯ ಸ್ಪರ್ಶಗಳು ಸುಖಗಳು ಅಂತ ಕೇಳಿದರೆ ಎಕ್ಸ್ಟರ್ನಲ್ ಅದು, ಎಕ್ಸ್ಟರ್ನಲ್. ಆದರೆ ಇದು ಕಾಲಿದ್ರೆ ಇಂಟರ್ನಲ್. ಕಾಲಿನ ಶಕ್ತಿ ಹೊರಗಿಂದ ಬಂದಿಲ್ಲ, ಒಳಗಿಂದ ಓಡಾಡ್ತಿದ್ದಾನೆ ಕಾಲಿನ ಶಕ್ತಿ. ಅದು ವೀಲ್ ಚೇರ್ ಕೂದಿ ಯಾರು ತಳ್ಳಿದ್ರೆ ಉಂಟು, ಇಲ್ಲ ಹೋಗಲಿಲ್ಲ ಅಷ್ಟೇ. ಕೆಟಕ ತಳ್ಳಿದ್ರೆ ಗೋವಿಂದ, ಇನ್ನೊಂದು ಆಕ್ಸಿಡೆಂಟ್ ಮತ್ತೆ. ಶಕ್ತಿ ಜೋರ ತಳ್ಳಿದ್ರು ಅಂದ್ರೆ ಮತ್ತೊಂದು ಹೇಳ್ಬಿಡ್ತಾರೆ, ಕದಾರ ಮುಡ್ಕೋತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ವೀಲ್ ಚೇರ್ ಚಿನ್ನದ ವೀಲ್ ಚೇರ್ ಆದರೂ ಕೂಡ ಬರೀ ಕಾಲಿಗೆ ಸಮ ಅಲ್ಲ. ಇದು ಗೊತ್ತಾದರೆ ಹೊರಗಿನ ಸುಖ ಸಾಮ್ರಾಜ್ಯ ಪದವಿಯಾದರೂ ಕೂಡ ಒಳಗಿನ ಬ್ರಹ್ಮಜ್ಞಾನಕ್ಕಿದ ಸುಖಕ್ಕೆ ಸಾಟಿಯಾಗೋದಿಲ್ಲ. ಇದು ಅರ್ಥ ಆಗಬೇಕು. ಬ್ರಹ್ಮಜ್ಞಾನದ ಸುಖಕ್ಕೆ ಅದು ಸಾಟಿಯಲ್ಲ. ಈ ಅನುಭವ ಯಾರಿಗೆ ಬಂತೋ ಅವರ ಜೀವನ ಸಾರ್ಥಕ. ಹೊರಗಿನ ಭೋಗ ಭೋಗ ಅಲ್ಲ, ಒಳಗಿನ ಭೋಗ ಭೋಗ. ಯಾರೋ ಇದ್ದು ಸ್ಟೆಕ್ಸ್ ಹಾಕೊಂಡಿದ್ರು ಪಾಪ, ಇಲ್ಲಿ ನೋಡಿದ ಎಲ್ಲೋ ಫಾರಿನ್ ಹೊರಟಿದ್ದ ಪಾಪ, ಸ್ಟೆಕ್ಸ್ ಹಾಕೋತಾರೆ ಒಳ್ಳೆ ಸ್ಪಷ್ಟವಣ ಅಂತ ಹೇಳಿಬಿಟ್ಟು ಒಳ್ಳೆ ಗೋಲ್ಡ್ ಇದ್ರ ಬಂದ ಫ್ರೇಮ್ ಸ್ಪೆಕ್ಸ್ ತಂದುಬಿಟ್ಟ ಪಾಪ, ತಂದು ಕೊಡ್ಲಿಕ್ಕೆ ಅಂತ ಬಂದ, ನೋಡ್ತಾನೆ ಕಣ್ಣು ಆಪರೇಟ್ ಸರಿ ಹೋಗ್ಬಿಟ್ಟಿದೆ, ನನಗೆ ಬೇಡ ಮಾರಾಯ ಅಂತ ಹೇಳ್ಬಿಡ್ತಾನೆ. ಗೋಲ್ಡ್ ಬೇಕಾದ್ರೆ ಕೊಡು, ಆ ಗೋಲ್ಡ್ ಸ್ಪೆಕ್ಸ್ ತನಗೆ ಬೇಡ ಅಂತ ಹೇಳ್ತಾನೆ. ಯಾಕೆ ಇದು ಹಾಕೊಂಡು ಉಪಯೋಗಲ್ಲ, ಕಣ್ಣು ಬಂದ್ಬಿಟ್ಟಿದೆ ನನಗೆ ಈಗಾಗಲೇನೆ, ನಾನು ಒಳಗಿಂದ ನೋಡ್ತಾ ಇದ್ದೇನೆ ಈಗ, ಅಂತ ನಾನೇನ್ ಮಾಡಲಿ ಅಂತ ಹೇಳ್ತಾರೆ. ಹೀರಿಂಗ್ ಹೇಳು, ಚಿನ್ನದ ಕೊಡಿ, ಬೇಡ ಕಿವಿ ಸರಿಗಿದೆ ಅಂದ್ರೆ ನಮ್ಮ ಕಿವಿ ಕೆಲಸ ಮಾಡೋ ಹಾಗೆ ಏಡು ಎಷ್ಟು ಆದ್ರೆ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಲೌಕಿಕ ಸುಖ ಎಲ್ಲ ಏಡುಗಳು, ಒಡಗಿನ ಸುಖ ಎಲ್ಲ ಅಧ್ಯಾತ್ಮ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರ ಹೇಳುತ್ತಲ್ಲ, ವಿಜ್ಞಾನ ಏನು ಕೊಟ್ಟರು ಕೂಡ, ವಿಜ್ಞಾನ ಏನು ಕೊಟ್ಟರು ಕೂಡ ಒಂದು ಹೊರಗೆ ಅಂಟಿಸೋದು ಕೊಡುತ್ತಷ್ಟೆ. ವಿಜ್ಞಾನ ಕಾಲು ಕೊಡುತ್ತೆ, ಅಂಟಿಸೋದು ತೆಗೆಯೋದಷ್ಟೆ. ವಿಜ್ಞಾನ ಮೂ ಕೊಡುತ್ತೆ, ಇಟ್ಕೊಂಡು ತೆಗೆದುಹಾಕಬೇಕಷ್ಟೆ. ದೇವರು ಕೊಡ್ತಾ ಅಟ್ಯಾಚ್ ಮಾಡಿಕೊಡ್ತಾನೆ ದೇವ್ರು, ಇನ್ನು ಬೇಟೆ ಎಲ್ಲ ಬೇಟಿನ ಕೊಡ್ತಾನೆ ಪರಮಾತ್ಮ. ನಮ್ಗೆ ಬೇಟಿನ ಪ್ರತಿಯೊಂದು ದೇವರೇನಾದರೂ ಕಿವಿ ಮೂಗು ತೆಗೆದು ಮಾಡಿದ್ರೆ, ಕಿವಿ ತೆಗೆದು ಮಾಡಿದ್ರೆ ನಮ್ಮ ಕಿವಿ ಯಾರೋ ಹೊರ್ಕೊಂಡು ಹೋಗ್ಬಿಡ್ತೀವಿ, ಯಾರು ಎತ್ಕೊಂಡು ಹೋಗ್ಬಿಡ್ತೀವಿ, ಯಾರು ಇರ್ತಾನೆ ಇದ್ದಿಲ್ಲ. ತಲೆಗೆ ಇಟ್ಟೋಗಾಗಿದ್ದರಂತೂ ಕಿಡ್ಡಾಪಣೆ ಆಗಿ ತಲೆ ತಾನೇ ಓದಾಗ್ಬಿಡ್ತಿದ್ರು. ಆ ಕಡೆ ದೇವ್ರು ಹೇಗೆ ಮಾಡಿದ್ದಾನೆ, ಬಿಲ್ಟಿನ್ ರೆಕಾರ್ಡರ್ ಬಿಲ್ಟಿನ್ ನೋಡ್ತಾರಲ್ಲ, ಬಿಲ್ಟಿನ್ ಎವರಿಥಿಂಗ್ ಪರಮಾತ್ಮ ಮಾಡಿರೋ, ಕೇಳೋದು ಕಿವಿಯೋದು ಕಿವಿಯೋದು ಎಷ್ಟು ಬಿಲ್ಡಿಂಗ್. ಅದು ಮುಖವಂತೂ ಕೀ ಪಾಯಿಂಟ್ ಅದು, ಮೇನ್ ಆಫೀಸ್ ಇದ್ದಾಗ ಎಂಟೈರ್ ಫೇಸ್ ಅಂದ್ರೆ ಮೇನ್ ಆಫೀಸ್. ಹೇಗೆ ಪರಮಾತ್ಮ ಫ್ರೇಮ್ ಮಾಡಿದ್ದಾನೆ, ಒಂದಕ್ಕೊಂದು ಇದಾಗದೆ ಮತ್ತೆ ಶಾರ್ಟ್ ಸರ್ಕ್ಯೂಟ್ ಆಗೋದಿಲ್ಲ. ಕಿವಿ ಕಂಡು ಇಂಜಿನಿಯರ್ ಕೈ ಬಿಟ್ಟರೆ ಏನ್ ಮಾಡ್ಬೇಕಾ, ಕಿವಿದು ಕಂಡು ಬಾಯಿದು ಮುಗಿದಿಂದ ಆಗ್ಬಿಟ್ರೆ ಗತಿ ಏನಾಗ್ತಿತ್ತು? ಏರು ಎಷ್ಟು ವ್ಯವಸ್ಥೆ ಇದೆ, ನುಂಗ್ತೇವೆ, ಉಸಿರಾಟ ಆಗಬೇಕು ನುಂಗ್ಬೇಕು. ಹೇಗೆ ಪರಮಾತ್ಮ ಅಡ್ಜಸ್ಟ್ ಮಾಡಿದ್ದಾನೆ, ಎರಡು ಒಟ್ಟಿಗೆ ಆದರೆ ಒಳಗೆ ಹೋಗ್ತಾ ಹೊರಗೆ ಬರ್ತಿದ್ದಿಲ್ಲ. ಯಾರಿಗೆ ಪರಮಾತ್ಮ ಯೋಚನೆ ಬಂದು ನೋಡಿ, ಮೂಗಿನ ಉಸಿರಾಟ ನಾಳನೇ ಬೇರೆ, ಅನ್ನ ನಾಳನೇ ಬೇರೆ, ಒಂದಕ್ಕೊಂದಿದ್ದು ಬರೋದೇ ಇಲ್ಲ. ಎಷ್ಟು ಗ್ಯಾಪ್ ಹಾಗೆ ಅಡ್ಜಸ್ಟ್ ಮಾಡ್ತಾನೆ. ಇದೆಲ್ಲ ನೋಡಿದರೆ ಎಲ್ಲ ನೋಡ್ಲಿಕ್ಕೆ ಹೋಗಬೇಡಿ, ನಮ್ಮ ದೇಹ ನೋಡ್ಕೊಳ್ಳಿ, ಭಗವಂತ ಎಷ್ಟು ದೊಡ್ಡವನು ಅಂತ ಗೊತ್ತಾಗುತ್ತೆ ಅಂತ ಹೇಳಿ. ಭಗವಂತ ಎಷ್ಟು ದೊಡ್ಡವನು, ವಿಜ್ಞಾನ ಯಾವ ಕಾಲಕ್ಕೆ ಈ ಮಟ್ಟ ಮುಟ್ಲಕ್ಕಾಗೋದಿಲ್ಲ ಅಂತ ಹೇಳುತ್ತೆ. ವಿಜ್ಞಾನ ಮಧ್ಯ ಮಧ್ಯೆ ಅಡ್ಜಸ್ಟ್ ಮಾಡ್ಲಿಕ್ಕೆ ಬರುತ್ತೆ ಹೊರತು ಕ್ರಿಯೇಟ್ ಮಾಡೋದು ಅಂದ್ರೆ ತತ್ವಜ್ಞಾನದ ಸಿದ್ಧಿ. ಆದ್ರಿಂದ ಅಧ್ಯಾತ್ಮ ವಿದ್ಯಾ ವಿಜ್ಞಾನ ಜನ ಹೇಳ್ತಿರ್ತಾರಲ್ಲ, ಯಾರೋ ಮೂಗುತಿ ಕೊಡಿಸಿಬಿಟ್ಟಂತ ಹೇಳಿ ತೋರಿಸ್ಕೊಂಡು ಓಡಾಡ್ತಾ ಇದ್ದಾಳೆ, ಮೂಗುತಿ ಕೊಡ್ತ ಮೂಗುತಿ ಕೊಡಿಸ್ತ ಗಂಡ ಅಂತ ಹೇಳಿ. ಅಲ್ಲ, ಮೂಗು ಕೊಟ್ಟಿದ್ದಾರೆ ದೇವ್ರು ಬಿಟ್ಟೇ ಬಿಟ್ಟಿದ್ದೀಯಲ್ಲ, ದೇವ್ರು ಮೂಗು ಕೊಡೋ ಮೂಗುತಿ ಎಲ್ಲಿ ಹಾಕುತ್ತಿದ್ದೆ ಹಾಗಿದ್ರೆ, ಮೂಗೇ ಕೊಡದವ್ರು ಮೂಗುತಿ ಎಲ್ಲ ಅಡ್ಜಸ್ಟ್ ಮಾಡಬೇಕಾಗಿತ್ತು. ಅದಕ್ಕೆ ಹೇಳ್ತಾರೆ ಮೂಗು ದೇವ್ರು ಕೊಟ್ಟ ವಿಜ್ಞಾನ ಮೂಗುತಿ ಕೊಡುತ್ತಷ್ಟೇ. ಇವತ್ತು ವಿಜ್ಞಾನ ಕೊಂಡಾಡೋ ಗಲಾಟೆಯೊಳಗಿನ ತತ್ವಜ್ಞಾನ ಮರೆತು ಬಿಟ್ರೆ ಇಷ್ಟು ಹುಚ್ಚರಾಗ್ತೇವೆ ಅಂತ ಹೇಳ್ತಾರೆ. ಇದು ಅಧ್ಯಾತ್ಮದ ವೈಭವ ಬಾಹ್ಯ. ಅದಕ್ಕೆ ಏಹಿ ಸಂಸ್ಪರ್ಶಯ ಭೋಗಾಹ ದುಃಖ ಯೋನಯ ಏವತೆ ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧಃ. ಹೊರಗಿನ ಪದಾರ್ಥ ಎಂದೂ ಶಾಶ್ವತ ಅಲ್ಲ, ಒಳಗಿನ ಪದಾರ್ಥ ಶಾಶ್ವತ. ಎಷ್ಟು ಎಷ್ಟೋ ಸರ್ ಹೇಳಿದೆ, ಬಾವಿ ತೋರಿಸ್ತಿದ್ದ, ಒಂದು ಎರಡು ತಳಿ ತೋರಿಸಿದ, ಮಳೆ ಬಂದ್ಬಿಡ್ತು, ಫುಲ್ ಗ್ರೌಂಡ್ ಲೆವೆಲ್ ನೀರು ಬಂದ್ಬಿಡ್ತು. ಕರೆದ, ನಾಡಿನ ಬರಬೇಡಿ, ನೀರು ಬಂದ್ಬಿಟ್ಟಿದೆ ಅಂತ ಕಳಿಸ್ಬಿಡ್, ಕೂಲರಿಂದ ಕಳಿಸ್ಬಿಟ್ಟ ಪಾಪ. ಕೃಷ್ಣ ಕೊಟ್ಟು ಗ್ರೌಂಡ್ ಲೆವೆಲ್ ನೀರು ಏನು ಪುಣ್ಯ ಅಂತ ತಿಳ್ಕೊಂಡ, ನಾಲ್ಕು ದಿವಸಕ್ಕೊಂದು ಮನೆ ನೀರಲ್ಲಿ ಎಲ್ಲ ಹೋಗ್ಬಿಟ್ಟಿದೆ ಆ ಕಡೆ. ಯಾಕೆ? ಅದು ಮೇಲಿಂದ ಬಂದ ನೀರು, ಮೇಲಿಂದ ಬಂದ ನೀರು ಹೋಗ್ಬಿಡ್ತಾ ಕಡೆ. ಹೊರಗಿನ ಸುಖ ಅಂದ್ರೆ ಟೆಂಪೋರರಿ, ಆದ್ಯಂತವಂತ ಸಂತೆಯ ಶಾಶ್ವತ ಅಲ್ಲ ಅದು. ಮಳೆ ನಿಂತಿತ್ತು, ನೀರೆಲ್ಲ ಚೆಲ್ಲಿ ಹಾಕ್ಬಿಡ್ತಾನೆ ತಾಪ್ರಕ, ನೀರೆಲ್ಲ ಚೆಲ್ಲಿ ಬಿಡ್ತಾನೆ, ಇನ್ನು ಅಗಿರಿ ಅಂತ ಹೇಳ್ತಾನೆ. ಮತ್ತೆ ಅಗಿತಾರೆ, ಅಗಿತಾ ಅಗಿತಾ ನೀರು ಬಂತು ನೀರು ಬಂತು ಅಂತ ಹೇಳ್ತಾರೆ. ಎಲ್ಲಿಂದ? ಒಳಗಿನಿಂದ ಬರುತ್ತೆ. ಹಾ, ಇದು ಬಾವಿ ಆಯ್ತ, ಮೊದಲು ತಗ್ಗಿ ನಿಂತು ನೀರು, ಇದು ಬಾವಿ ನೀರು ಶುರು ಆಯ್ತ. ಇವತ್ತು ಒಳಗೆ ಹೋಗ್ತಾ 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 ಬರ್ತೇವಲ್ಲ, ಆಗ ಆನಂದ ಚಿಮ್ಮುತ್ತೆ, ಅದಕ್ಕೆ ಸ್ವರೂಪಾನಂದ ಅಂತ ಕರೀತಾರೆ. ಅದು ಸೆಲೆ ಸಿಗುತ್ತಾಗ, ಸೆಲೆ ಸಿಕ್ತು ಅಂದ್ರೆ ಆನಂದದ ಬಾವಿ ನಮ್ಮ ಪಾಡಿಗೆ ಓಪನ್ ಆಗಲ್ಲ. ಅದನ್ನು ಬಿಟ್ಟುಬಿಟ್ಟು ನಾವೆಲ್ಲ ಇವತ್ತು ಏನ್ ಮಾಡ್ತಿದ್ದೇವೆ ಗೊತ್ತಾ, ತಗ್ಗಿಗೆ ನೀರು ಹಾಕಿಬಿಟ್ಟು ಬಾವಿ ಬಾವಿ ಅಂತ ಕರಿತಾ ಇದ್ದೇವೆ ಅಷ್ಟೇ. ಹೊರಗಿನ ಪದಾರ್ಥ ತಿಂತ ಎಂಜಾಯ್ ಮಾಡ್ತಾ ಮಾಡ್ತಾ ಹಬ್ಬ ಎಷ್ಟು ಸುಖವಾಗಿದ್ದೇನೆ ಅಂತ ಹೇಳುತ್ತಾರೆ. ತಪ್ಪದು, ಒಳಗಿನಿಂದ ಸುಖ ಬಂದರೆ ಸುಖ, ಹೊರಗಿನಿಂದ ಬಂದರೆ ಸುಖ ಅಲ್ಲ ಅಂತ ಕರೀತಾರೆ. ಅದನ್ನೇ ಶ್ರೀಪಾದರಾಯರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದೋಳು, ಧನದಿಂದ ಸಂತೋಷ ಕೆಲವರಿಗೆ ಲೋಕದೋಳು, ವನಿತೆಯಿಂ ಸಂತೋಷ ಕೆಲವರಿಗೆ ಲೋಕದೋಳು, ತನೆಯರಿಂ ಸಂತೋಷ ಕೆಲವರಿಗೆ ಲೋಕದೋಳು. ಇನಿತು ಸಂತೋಷ ಅವರವರಿಗಾಗಲಿ, ನಿನ್ನ ನೆನಹೆಣಗೆ ಸಂತೋಷ ರಂಗ ವಿಠಲ ರೇಯ. ಇಡೀ ಗೀತೆಯ ಸಾರ ಇದುವನು. ಅದು ಹೊರಗಿನ ಪದಾರ್ಥದ ಆನಂದ ಅಂದ್ರೆ ದಡ್ಡರ ಆನಂದ. ಇವತ್ತೋಡಿ ಬೆಳಕಿದೆ, ನಮ್ಗೆ ಖುಷಿನೋ ಖುಷಿ ಬೆಳಕಿದೆ, ತಿಳಿದೋಷದ ಬೆಳಕಿದೆ, ಜನರೇಟರ್ ಬೆಳಕು, ಕರೆಂಟ್ ಬೆಳಕಲ್ಲ ಅಂತ ಹೇಳ್ತಾರೆ. ಜನರೇಟರ್ ಬೆಳಕು ಹೀಗೆ ಎದ್ದು ಸ್ವಲ್ಪ ಆಫ್ ಆಗಿಬಿಡುತ್ತೆ, ಮತ್ತೆ ಶಕ್ತಿ ಇರೋದ ಸ್ವಲ್ಪ ತಿರುತ್ತೆ ಹೋಗ್ಬಿಡುತ್ತೆ. ಅದೇ ಆದ್ರೆ ಕರೆಂಟ್ ಬಂದು ಹಬ್ಬ ಹೀಗೆ ಯೋಚನೆ ಆಯ್ತು. ಇವತ್ತು ಅರ್ಥ ಮಾಡ್ಕೊಂಡ್ರೆ ಈ ಬೆಳಕು ಬೆಳಕೆ, ಅದು ಅದ್ರ ಬ್ರೈಟ್ನೆಸ್ ಇದಕ್ಕಿಲ್ಲ, ಅದರ ಬ್ರೈಟ್ನೆಸ್ಸು, ಅದರ ಎಫಿಷಿಯನ್ಸಿ ಯಾವುದೂ ಇಲ್ಲ. ಸಮೂ ಸ್ಟಾಪ್ಗೆ ವಿ ಕ್ಯಾನ್ ಮ್ಯಾನೇಜ್ ಅಷ್ಟೇ, ಸಮೂ ವಿ ಕ್ಯಾನ್ ಮ್ಯಾನೇಜ್ ಅಷ್ಟೇ. ಭೌತಿಕ ಸುಖ ಮ್ಯಾನೇಜ್ ಮಾಡಬಹುದೇ ಹೊರತು ಅದು ಸಬ್ಸ್ಟ್ಯೂಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಸಬ್ಸ್ಟ್ಯೂಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ತುಂಬಾ ಅನಾರೋಗ್ಯ ಇದ್ದವನೇ ಡ್ರಿಪ್ಸ್ ಹಾಕಿಬಿಡ್ತಾರೆ, ನೋಡ್ತಾರೆ ಅವ್ರನ್ನ ಅಡಿಗೆ ಮಾಡಿದ್ರೆ ಡ್ರಿಪ್ಸ್ ಹಾಕಿಬಿಟ್ರೆ ಯಾವಾಗಲೂ ಅಂತ ಕೇಳಿಬಿಟ್ರೆ. ಮನೆಗೆ ಹೋದ, ಇನ್ನೊಂದು ಅಡಿಗೆ ವ್ಯವಸ್ಥೆ ಬೇಡ, ಬಾಟ್ಲಿ ಇಡೋದು, ಡ್ರಿಪ್ಸ್ ಹಾಕಿಬಿಡೋದು, ನೋಡೋದು. ಯಾಕೆ? ಅದು ತಿನ್ನೋ ಶಕ್ತಿನೇ ಇಲ್ಲ ಅವನಿಗೆ, ಅದಕ್ಕೆ ಡ್ರಿಪ್ಸ್ ಹಾಕಿದ್ದೆ. ಇಲ್ಲಿ ಎಲ್ಲರೂ ಡ್ರಿಪ್ಸ್ ಹಾಕೋಬಿಟ್ಟು ಆಫೀಸ್ ಹೋದ್ರೆ ಡ್ರಿಪ್ಸ್ ಹಾಕೋದು ಓಡಾಡ್ತಾರೆ ಎಲ್ಲರೂ ಕೂಡ. ಹುಚ್ಚಿರು ಅಂತ ಕರೀತಾರೆ ಅವ್ರು. ಡಾಕ್ಟ್ರಿ ಮದ್ದೇನು ಕೇಳ್ತಾರೆ, ಡಾಕ್ಟ್ರೆ ಡ್ರಿಪ್ಸ್ ಯಾವಾಗ ತೆಗಿತೀರಿ, ಯಾವಾಗ ತೆಗಿತೀರಿ ಅಂತ ಕೇಳ್ತಾರೆ. ಯಾಕೆ ಬಾಯಿಂದ ತಿನ್ಬೇಕಾಗಿದೆ, ಚಪಲ ಶುರು ಆಗ್ಬಿಟ್ಟಿದೆ ಆಗಲೇ ಆಗಲಿ ಅವನು. ಡ್ರಿಪ್ಸ್ ಇಂದ ರುಚಿ ಬರೋದಿಲ್ಲ, ಸಮೂ ವಿ ಕ್ಯಾನ್ ಮೇಂಟೈನ್ ಅಷ್ಟೇ. ಬಾಡಿ ಗಂಡೆ ಮಾಡಿದ್ರೆ ರುಚಿ ಬರೋದಿಲ್ಲ ಅದಕ್ಕೆಲ್ಲ ಕೂಡ, ಅದು ಬಾಯಿಂದ ತಿನ್ನ ರುಚಿ ಬರುತ್ತೆ. ಈ ಅರ್ಥ ಮಾಡ್ಕೊಂಡ್ರೆ ತತ್ವಜ್ಞಾನದಿಂದ ರುಚಿ ಬರುತ್ತೆ. ಇದೆಲ್ಲ ಪೇಷಂಟ್ ಇದ್ದಾಗಿದ್ದೇವೆ ಅಷ್ಟೇ ನಾವು. ಪೇಷಂಟ್ ಎಂಜಾಯ್ಮೆಂಟ್ ಹೊರತು ಇದು ಇದು ನಾರ್ಮಲ್ ಹೆಲ್ತ್ ಎಂಜಾಯ್ಮೆಂಟ್ ಅಲ್ಲ. ರಾಘವೇಂದ್ರ ಸ್ವಾಮಿಗಳು ಅಂತವ್ರು ಬದುಕ್ತಾರಲ್ಲ, ನಾರ್ಮಲ್ ಹೆಲ್ತ್ ಎಂಜಾಯ್ಮೆಂಟ್ ಅವರು. ನಾರ್ಮಲ್ ಹೆಲ್ತ್ ಇಂದ ಎಂಜಾಯ್ ಮಾಡ್ತಾರೆ. ನಮ್ದೆಲ್ಲ ಆಸ್ಪತ್ರೆ ಎಂಜಾಯ್ಮೆಂಟ್ ಹೊರತು ವಿವಾದ ಎಂಜಾಯ್ಮೆಂಟ್ ಅಲ್ಲ. ಅದಕ್ಕೆ ನತೇಶು ರಮತೆಯೇ ಬುಧ, ಜ್ಞಾನಿಗಳು ಇದರಲ್ಲಿ ಎಂಗೇಜ್ ಆಗೋದಿಲ್ಲ ಅಂತ ಹೇಳಿಬಿಡುತ್ತೆ. ಜ್ಞಾನಿಗಳು ಎಂಗೇಜ್ ಆಗೋದಿಲ್ಲ. ಕುಂತನ ಹತ್ರ ದೇವರು ಬರ್ತಾನೆ, ಏನು ಕೊಡ್ಲಿ ಅಂತ ಕೇಳ್ತಾನೆ ದೇವರು. ನನಗೆ ಒಳ್ಳೆ ವೀಲ್ ಚೇರ್ ಕೊಡು ಪರಮಾತ್ಮ ಅಂತ ಕೇಳಿದ್ರೆ, ಅಲ್ಲ ಕಾಲು ಕೊಡೋದಕ್ಕೆ ವೀಲ್ ಚೇರ್ ಕೊಡುತ್ತೆ ಕೇಳಿದ್ರೆ ಎಷ್ಟು ದೊಡ್ಡ ನಾನು. ಕಾಲು ಕೊಡೋ ದೇವರತ್ತಿಗೆ ವೀಲ್ ಚೇರ್ ಕೊಡು ಪರಮಾತ್ಮ ಅಂತ ಕೇಳಿದ್ರೆ ತಾಯಿ ಅದೇ ಕೊಡು ತಾಯಿ ಅಂತ ಅನಿಸ್ತೀನಿ. ಗೊತ್ತಾ, ಏನ್ ಕೇಳಿದ್ರೆ ಅದನ್ನೇ ಕೇಳ್ತೀರಿ ನಾವು. ತಮಾಷೆ ಅಂದ್ರೆ ಪುತ್ರ ಪೌತ್ರ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅಂದ್ರೆ ವೀಲ್ ಚೇರ್ಗಳೇ ಕೊಟ್ಟುಬಿಡು ಅಂತಾರೆ. ವೀಲ್ ಚೇರ್ ಅಲ್ಲ, ವೀಲ್ ಚೇರ್ಗಳನ್ನೇ ಕೊಟ್ಬಿಡು ಅಂತ ಕೇಳಿದಾಗಾಯ್ತು. ಪರಮಾತ್ಮ ಇದ್ಯಾವುದು ನನಗೆ ಬೇಡ, ನೀನು ಅನುಗ್ರಹ ಒಂದು ಕೊಡು ಅಂದ್ರೆ ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ಅದು ಇನ್ನು ಯೋಚನೆ ಮಾಡಿದರೆ ಯಾವ ರೀತಿ ಅಧ್ಯಾತ್ಮಕ ಲೋಕಕ್ಕೆ ವ್ಯತ್ಯಾಸ ಇದೆ ಅದಕ್ಕೆ ಅದು ಎಲ್ಲರಿಗೂ ಅರ್ಥ ಆಗೋದಿಲ್ಲ. ನತೇಶು ರಮತೇ ಬುಧಃ, ಜ್ಞಾನೇ ಆದವನು ಮೋಸ ಹೋಗೋದಿಲ್ಲ, ಅಜ್ಞಾನಿಗಳು ಮೋಸ ಹೋಗ್ಬಿಡ್ತಾರೆ. ಇದರ ತತ್ವ. ಆ ಹಿನ್ನೆಲೆಯಲ್ಲಿ ಆ ಏಹಿ ಸಂಸ್ಪರ್ಶಿಸಿದ ಆ ಭೋಗ ಅನ್ನೋ ಶ್ಲೋಕ ಒಂದು ಮನನ ಮಾಡ್ತಾ ಮಾಡ್ತಾ ಹೋದರೆ ಲೌಕಿಕ ಸುಖದ ಇತಿಮಿತಿಗಳನ್ನ ಅಷ್ಟು ಸ್ಪಷ್ಟ ಇಡ್ತಕ್ಕಂಥ ಶ್ಲೋಕ. ಒಂದೇ ಒಂದು ಮಾತು, ಏಹಿ ಸಂಸ್ಪರ್ಶ ಜಾಹ, ಹೊರಗಿನ ಕಾಂಟ್ಯಾಕ್ಟ್ ಇಂದ ಬಂತು. ಫೈನಲಿ ಏನಾಗುತ್ತೆ, ಡಿಟ್ಯಾಚ್ ಆಗಲೇಬೇಕು. ಹೊರಗಿನಿಂದ ಬಂತು ಅಂದ್ರೆ ಹೋಗಲೇಬೇಕು ಅಂತ. ಆದರೆ ಆದ್ಯಂತವಂತಹ ಕೌಂತೇಯ ನತೇಶು ರಮತೆ ಬುಧಃ, ಅದಕ್ಕೆ ಬಿಗಿನಿಂಗ್ ಇದೆ, ಅದಕ್ಕೆ ಎಂಡೂ ಇದೆ, ಒಳಗಿನ ಸುಖಕ್ಕೆ ಎರಡೂ ಇಲ್ಲ. ಹಾಗೆ ಮಾಡಬೇಕು, ಹಾಗಿದ್ರೆ ಒಳ್ಳೆ ಕೆಲಸ ಇದು, ಒಂದು ಕೆಲಸ ಮಾಡೋಣ. ಇದು ಹಾಗಿದ್ರೆ ಏನ್ ಮಾಡಬೇಕು ನಾವು? ಹೊರಗಿನ ಸುಖದ ಬಗ್ಗೆ ಗಮನ ಕೊಡಬೇಡಿ, ಒಳಗಿನ ಸುಖದ ಬಗ್ಗೆ ಗಮನ ಕೊಡಿ ಅಂತ ಹೇಳಿ. ಒಳಗಿನ ಸುಖ ಯಾವಾಗ ನಮಗೆ ಬರುತ್ತೆ ಇದು ಭಾರಿ ವಿಶೇಷ. ಅದು ಚಿನ್ನ ಹೇಳಿದ ಭಗವಂತ, ಬಾಹ್ಯ ಸುಖವನ್ನು ಯಾವಾಗ ಬಿಡ್ತೀರೋ ಒಳಗಿನ ಸುಖ ರಿಲೀಸ್ ಆಗುತ್ತೆ ಅಂತ ಹೇಳ್ತಾರೆ. ಬಾಹ್ಯ ಸುಖವನ್ನು ಯಾವಾಗ ನೀವು ಬಿಡ್ತೀರಿ ಒಳಗಿನ ಸುಖ ಆಗ ರಿಲೀಸ್ ಆಗುತ್ತೆ. ನಾವು ಬಾಹ್ಯ ಸುಖ ಬಿಡಲಿಕ್ಕೆ ತಯಾರಿಲ್ಲ ಅಂದ್ರೆ ಒಳಗಿನ ಸುಖ ಹಾಗೆ ಉಳ್ಕೊಂಡ್ಬಿಡೋ, ಬ್ಲಾಕ್ ಆಗಿಬಿಡುತ್ತೆ ಅದು. ಹೊರಗಿನ ಸುಖವನ್ನು ನಾವು ಡಿಸ್ಕನೆಕ್ಟ್ ಮಾಡಿದ್ರೆ ಶುರುವಾಗುತ್ತೆ. ಉದಾಹರಣೆ, ಊಟ ಮಾಡ್ತಾನೆ, ಅದು ಹೊರಗಿನ ಸುಖ. ಎಷ್ಟು ತಿಂದರೂ ಕೂಡ ತಿಂತಾನೆ ಹೊಟ್ಟೆ ತುಂಬುತ್ತೆ, ಸ್ವಲ್ಪ ಹಸಿ ಆಗಿಬಿಡುತ್ತೆ. ತಿಂತಾನೆ ಹೊಟ್ಟೆ ತುಂಬುತ್ತೆ ಹಸಿವಾಗಿಬಿಡ. ಆದರೆ ಹಸಿವಾದವನು ಕೊಡ್ತಾನೆ, ಹಸಿವಾದವನು ಕೊಡ್ತಾನೆ. ಅದೇನು ಗೊತ್ತಾ, ತನ್ನ ಹತ್ರ ಇಲ್ಲ ಅದೀಗ, ಅವನಿಗೆ ಕೊಟ್ಟ ಒಳಗಿಂದ ಸುಖ ಶುರುವಾಗುತ್ತೆ. ಓಹೋ, ತುಂಬಾ ದುಃಖಪಟ್ಟವನಿಗೆ ಕೊಟ್ಟೆ, ದೇವರು ಎಂಥ ಅವಕಾಶ ದಾನ ಕೊಟ್ಟ, ಆ ತೃಪ್ತಿ ಇದೆಯಲ್ಲ, ಜೀವನ ಪೂರ್ತಿ ಅನುಗುಣಿ. ತಿಂದಿದ್ರೆ 3 ತಾಸು ಎಂಜಾಯ್ಮೆಂಟ್, ಕೊಟ್ಟಿದ್ದಕ್ಕೆ 100 ವರ್ಷ ಎಂಜಾಯ್ಮೆಂಟ್. ಆಗ ಯಾಕೆ ರಿಲೀಸ್ ಆಯ್ತು ಅದು, ತಾನು ತಿಂದು ಅವ್ರಿಗೆ ಕೊಟ್ಟನಲ್ಲ, ಈ ಸುಖ ರಿಲೀಸ್ ಆಯ್ತು. ತಿಂದುಬಿಟ್ಟಿದ್ರೆ ಆ ಸುಖ ಬ್ಲಾಕ್ ಆಗಿಬಿಡ್ತಿತ್ತು. ಅದಕ್ಕೇನೆ ನತೇಶ ರಮತೆಯೇ ಬುಧಃ, ಎಂದು ಜ್ಞಾನಿಯಾದವನು ಹಾಗೆ ಮೋಸ ಹೋಗೋದೇ ಇಲ್ಲ. ಹಾಗೆ ಹೊರಗಿನ ಸುಖ ಬಿಡೋಂತೀರಿ, ನಮ್ಮ ಗತಿ ಏನಾಗ, ಅದನ್ನ ಅಡ್ಜಸ್ಟ್ ಮಾಡ್ಕೊಂಬೋಣ. ಹಾಗಿದ್ರೆ ಮುಂದೊಂದ್ ದಿವಸ ನಾವು ಟ್ರೈ ಮಾಡೋಣ. ಈ ಭವಿಷ್ಯದನ್ನ ಭಾರಿ ಕಷ್ಟ ಅಂತ ಕಾಣುತ್ತಿದ್ದು, ಉಪಯೋಗ ಇಲ್ಲ. ಮುಂದೇನಾರ ಹುಟ್ಟುತ್ತೇವಲ್ಲ, ಆನೆ ಎಷ್ಟು ಜೋರಾಗಿರುತ್ತಲ್ಲ, ಮನುಷ್ಯ ವೀಕ್ ಪಾಪ, ಆನೆ ಭಾರಿ ಜೋರಾಗಿರ್ತಾನೆ. ಆನೆ ಜನ್ಮ ಬಂದಾಗ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೇನೆ ಅಂತ ಕೇಳಿದ್ರು. ಇವತ್ತು ಭವಿಷ್ಯದನ್ನ ನಡೆದಾಗಬೇಕು, ಹಕ್ಕಿ ಜನ ಹಾರಾಡಬಹುದಲ್ಲ, ಆಗ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೇನೆ. ನಾವು ಈ ತರ ಪ್ಲಾನ್ ಮಾಡ್ತೇವೆ, ಆನೆ ಬಂದ್ರೆ ಬಿಜಿಕ ಜೋರು, ಸಿಂಹ ಬಂದ್ರೆ ಪರಾಕ್ರಮಿ, ಚಿರತೆ ಬಂದ್ರೆ ಓಡಿಬಿಡುತ್ತೆ, ಹಕ್ಕಿ ಬಂದ್ರೆ ಹಾರಿಬಿಡುತ್ತೆ, ಮನುಷ್ಯನೇ ಪಾಪ, ನೆಲ್ಮೆಗಳ ಮನುಷ್ಯ ಮಾತ್ರ, ಈ ಜನ್ಮ ಏನು ಉಪಯೋಗ ಇಲ್ಲ, ಬರೀ ಊಟಕ್ಕಷ್ಟೇ ಮೀಸಲು ಅಂತ ತಿಳ್ಕೊಂಡ್ಬಿಟ್ರೆ ಹೇಳ್ತಾರೆ. ಹಾಗಲ್ಲ, ಭಗವಂತ ಹೇಳ್ತಾನೆ, ಎಷ್ಟು ಮುಂದಿನ ಶ್ಲೋಕ ಅದು. ಶಕ್ನೋತಿ ಹೈವ ಯಸ್ಸೋಢು ಪ್ರಾಕ್ ಶರೀರ ವಿಮೋಕ್ಷಣ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸಸುಖೀರರಹ. ಎಷ್ಟು ಸುಂದರ ಶ್ಲೋಕ ಅರ್ಜುನ! ಈ ಶ್ಲೋಕ ಹೇಗೆ ಗೊತ್ತಾ ನೋಡಬೇಕು ನೀನು ಜಗತ್ತನ್ನ. ಮನುಷ್ಯ ಜನ್ಮ ಇದೆ, ಮುಂದೆಂದೋ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಕೊಡಬೇಡ, ಈಗ ಮಾಡು ನೀನು ಅಂತ ಹೇಳುತ್ತಾನೆ. ಶಕ್ನೋತಿ ಇಹೈವ ಯಸ್ಸೋಢುಂ ಪ್ರಾಕ್ ಶರೀರ ವಿಮೋಕ್ಷಣ. ನೀ ಪ್ರಯತ್ನ ಪಡು, ಪ್ರಯತ್ನ ಪಡು, ಪ್ರಯತ್ನ ಪಡು. ನಾ ಟೈಮ್ ಆಯ್ತು ಅಂತ ಹೇಳಬೇಡ, ನಿನ್ ಟೈಮ್ ಇದೆ. ಎಲ್ಲಿವರೆಗೆ ಟೈಮ್ ಇದೆ ಗೊತ್ತಾ? ಪ್ರಾಕ್ ಶರೀರ ವಿಮೋಕ್ಷಣ ಟಿಲ್ ಯು ಡೈ ಅಂತ ಹೇಳಿದ್ದ. ನೀನು ಸಾಯವರೆಗೂ ಹ್ಯಾವ್ ಗಾಟ್ ಚಾನ್ಸ್, ಅಲ್ಲಿವರೆಗೂ ಪ್ರಯತ್ನ ಮಾಡು, ಅಲ್ಲಿ ಮಾತ್ರ ಸೋಮಾರಿ ಆಗಬೇಡ. ಅದು ಸತ್ತ ಮೇಲೆ ಏನು ಮಾಡೋಕ್ಕಾಗೋದಿಲ್ಲ. ನೀವು ಹೋಗ್ತಾನೆ ವಿದ್ಯಾರ್ಥಿ ಎಲ್ಲಿವರೆಗೂ ಬರಿಬಹುದು ಗೊತ್ತಾ? ಪೇಪರ್ ಹ್ಯಾಂಡ್ ಓವರ್ ಮಾಡೋವರೆಗೂ ಬರಿಬಹುದು, ಒಂದ್ಸರ್ತಿ ಹ್ಯಾಂಡ್ ಓವರ್ ಮಾಡಿ ಮುಗಿದೋದ್ಕೆ ಸಾರ್ ಸಾರ್ ಅಂದ್ರೆ ಹೋಗಿ ಹೋಗು ಸೆಪ್ಟೆಂಬರ್ ಈಗ ಇಲ್ಲ ಅಂತ ಕಳಿಸ್ಬಿಡ್ತಾನೆ. ಪೇಪರ್ ಕೊಡೋವರೆಗೂ ಚಾನ್ಸ್ ಇದೆ ಬರೀಲಿಕ್ಕೆ, ಅದಕ್ಕೆ ದೇಹ ಬಿಡೋವರೆಗೂ ಚಾನ್ಸ್ ಇದೆ ಅಂತ ಹೇಳುತ್ತೆ. ಇನ್ನು ಏಕಾದಶಿ ಮಾಸ ಒಂದ್ಸರ್ತಿ ಮಾಡಿಲ್ವಾ, ಇನ್ನಾರು ಶುರು ಮಾಡಿ, ಇನ್ನಾರು ಮಾಡಿಬಿಡಿ, ಇಲ್ಲ ಲೇಟ್ ಆಯ್ತು, ಇನ್ನು ಸತ್ತಿಲ್ಲ ಮಾಡಿ ಅಂತ ಹೇಳುತ್ತೆ. ನಾವು ಮಾಡಿದ್ರೆ ಸಾಯ್ತಾಗುತ್ತೆ ಅಂತ, ನಾವು ಅದೇ ಪಾಸಿಟಿ ಆಗಿರೋದು. ಸತ್ತಿಲ್ಲ ಮಾಡಿದ್ರೆ ಸತ್ತ ಹೋಗ್ಬಿಡ್ತೇವೆ ಅಂತ ತಿಳ್ಕೊಂಡ್ರೆ ಮಾಡದೆ ಸತ್ತ ಹೋಗ್ತೀಯ, ಮಾಡಿದ್ರೆ ಖಂಡಿತ ಬರುತ್ತೆ ಅಂತ ಶಾಸ್ತ್ರ ಹೇಳು. ಇವಾಗ ಒಳ್ಳೆ ಎಲ್ಲರಿಗೂ ಆಶ್ವಾಸನೆ ಇದ್ವದು, ಎಂಥದ್ದು 80 ಆಗಿರಲಿ ತೊಂದ್ರೆ ಏನೇ ಆಗಿರಲಿ, ಏನೇ ಮಾಡಿಲ್ಲ ಅದನ್ನು ಬಿಟ್ಟುಬಿಡಿ, ಇನ್ನಾದರೂ ಮಾಡಿ ಅಂತ ಹೇಳಿ. ಆದದ್ದಾಯಿತು ಇನ್ನಾದರೂ ಒಳ್ಳೆ ಹಾದಿ ಹಿಡಿಯುವ ಪ್ರಾಣಿ. ಸ್ವಾಮಿ ಲೇಟ್ ಆಯ್ತಲ್ಲ, ಆಯ್ತು ಕರೆಕ್ಟು, ದೇಹ ಬಿಟ್ಟಿಲ್ವಲ್ಲ ಯಾ, ಸ್ವಲ್ಪ ಸ್ಟಿಲ್ ಹಾಗಾಗ್ ಸರ್, ಪೇಪರ್ ಕೊಟ್ಟಿಲ್ಲ, ಸ್ವಲ್ಪ ಇನ್ನೂ ಅವಕಾಶ ನಿಮಗಿದೆ, ಅದನ್ನು ಮಾಡೀಗ. ಪ್ರಾಕ್ ಶರೀರ ವಿಮೋಚನ ತನ್ನ ಮಾತು ಬಹಳ ಸ್ವಾರಸ್ಯವಾದ ಮಾತಾಡುವ. ಆ ಫೀಲ್ಡಲ್ಲಿ ಇದ್ದೀಯಾ, ಆಟ ಮುಗಿದಿಲ್ಲ ಅಂದ್ರೆ ಬೆಲೆ ಇದೆ, ಇನ್ನೂ ಹೊಡಿಲಕ್ಕೆ ಬರುತ್ತಾರೆ ರನ್ನ. ಆಟ ಮುಗಿತು, ಓವರ್ ಮುಗಿತು, ಆಮೇಲೆ ಬ್ಯಾಟಿಗೆ ಬೀಸ್ಕೋತ ಹೋಗ್ತಾರೆ. ಅಲ್ಲಿ ಬೀಸು ಎತ್ತಾರೆ ತಲೆ ಹೊಡಿತೀಯ ಹೊರತು ಉಪಯೋಗಕ್ಕಿಲ್ಲ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಬೀಸಬೇಕಾಗಿತ್ತು, ಇಲ್ಲಿ ಬೀಸೋದಲ್ಲ, ಅಲ್ಲಿ ಬೀಸಬೇಕು. ಇವತ್ತು ನಾವು ಪ್ರಾಕ್ಟೀಸ್ ಮಾಡಬೇಕಾದದ್ದು, ಸಿದ್ಧ ಪೂರ್ತಿಯಾದ ಸಿದ್ಧಿ ಗಳಿಸಬೇಕಾದದ್ದು, ಸಾಧನ ಮಾಡಬೇಕಾದದ್ದು, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ. ಈ ಜನ್ಮ ಈ ನಾಲಿಗೆ ಪರೀಕ್ಷೆ ಆದ ಕೂತಿದ್ದಾನೆ, ಪೇಪರ್ ಕೊಟ್ಬಿಟ್ಟಿದ್ದಾರೆ ಕೈಯೊಳಗೆ, ಆನ್ಸರ್ ಬೇರೆ ಬಸ್ಸನ್ನು ಬರ್ಬೋದು. ಇನ್ನು ಇವೊಂದೇ ಕೆಲಸ, ಈಗ ಇವು ಬರೀಬೇಕು, ಇಷ್ಟೊತ್ತು ಕಾಯ್ಬೇಕು, ಇನ್ನು ಕಾಯಿಲ್ಲ. ನಿಮ್ದು ಹೊಯ್ತೀಗಾಗಲೇ ದೇವರು ಎಕ್ಸಾಮ್ ಆದಲ್ಲಿ ಕೂಡಿಸಿ ನಮಗೆ ಪೇಪರ್ ಕೊಟ್ಟು ಪೆನ್ ಕೊಟ್ಟು ಇದು ಬರೆಯಯ್ಯ ಅಂತ ಹೇಳೋಕ್ಕಾಗೋದು ನಿದ್ದೆ ಹೊಡೆಯಯ್ಯ ಅಂತ ತಿಳ್ಕೊಂಡ್ರೆ ಹಾಗೆ ನಿದ್ದೆ ಶುರು ಮಾಡಿಬಿಟ್ಟು ಸ್ಟಾರ್ಟ್ ನಿದ್ದೆ ಹೊಡ್ಲಿಕ್ಕೆ ಶುರು ಮಾಡಿಬಿಟ್ಟ. ಎಷ್ಟು ಮೂರ್ಖ ಅವನು, ಆಗ ಎಚ್ಚರ ಇರಬೇಕು. ಇದನ್ನು ಹೇಳೋದಕ್ಕೆ ಶಾಸ್ತ್ರ ಹೊರಡುತ್ತೆ. ಪ್ರಾಕ್ ಶರೀರ ವಿಮೋಕ್ಷಣ ಅದನ್ನು ದಾಸರ ಹೇಳುತ್ತಾರೆ. ಕೋಳು ಹೋಗದ ಮುನ್ನ ಕೋಟೆ ರಕ್ಷಿಸಬೇಕು. ಕೋಟೆ ಯಾವಾಗ ಕಾಯೋದು? ಇನ್ನು ಶತ್ರುಗಳು ಒಳಗೆ ಬಂದಿಲ್ಲ ಅಂದ್ರೆ ಸ್ಟಿಲ್ ಹಾಗಾಗ್ ಚಾನ್ ಅದನ್ನು ಮುಚ್ಚಿ ಒಳಗೆ ಬರದಂತೆ ಮಾಡು ಅಂತ ಹೇಳಿ. ಒಳಗೆ ಬಂದ್ಮೇಲೆ ಏನು ಮಾಡೋಕ್ಕಾಗ, ನೀವು ಹೇಳ್ತೇನೆ, ನೀನು ಯಮದೂತರು ಬಂದಿಲ್ಲ ಅಂದ್ರೆ ನಿಮಗೆ ಚಾನ್ಸ್ ಇದೆ, ಅದು ಬಂದನ್ನೇ ಮುಗಿದೋತೆ, ಏನು ಮಾಡೋಕ್ಕಾಗದೆ. ಯಮದೂತರು ಬಂದ್ರದ್ದು ಮಾಡೋ ಮೊದಲನೇ ಕೆಲಸ ಏನು ಗೊತ್ತಾ? ನಾಲಿಗೆ ಹೋಗ್ಬಿಡುತ್ತಾಗಲೇ, ಸ್ಪೀಕಿಂಗ್ ಕ್ಲೋಸ್ ಅಲ್ಲಿಗಾಗಲೇ, ವಿಷನ್ ಹೋಗ್ಬಿಡುತ್ತಾಗಲೇ, ಆ ಕಡೆಗಳಿಗೆ ಬಾಯಿ ತೆಗಲಿಕ್ಕಾಗೋದಿಲ್ಲ. ಏನು ನೋಡ್ತೇನೆ ಅಂತ ಹೇಳಕ್ ಬರೋದಿಲ್ಲ ಅವನಿಗೆ, ಅಡಿಕೆ ಮಾಡಿಬಿಡ್ತಾನೆ ಪರಮಾತ್ಮ. ಪೇಪರ್ ಕೊಟ್ಟರೂ ಹೊರಗೋಗಲಿಲ್ಲ ಎಕ್ಸಾಮ್ ನಾಳೆ, ಪೇಪರ್ ಕೊಟ್ಟರೆ ಹೊರಗೋಗಿಲ್ಲ, ಮುಗಿದೋಯ್ತು. ಈಗ ಬೀಟ್ ಮಾಡಬೇಕಾದ್ರೆ ಬೀಟ್ ಮಾಡಿಬಿಡ್ತಾನೆ, ಆಮೇಲೆ ಅವನು ಕನೆಕ್ಟ್ ಡಿಸ್ಕನೆಕ್ಟ್ ಮಾಡಿಬಿಡ್ತಾನೆ. ಯಾವಾಗ ಪರೀಕ್ಷೆ ಮುಗಿಯುತ್ತೋ ಇಲ್ಲಿ ಹೊರಗೆ ಹೋಗುವತ್ತೆ ಮತ್ತೆ ಹೊರಗೆ ಬರಾಗಿಲ್ಲ. ಇದು ಪರಮಾತ್ಮನ ವ್ಯವಸ್ಥೆ ಇದ್ದವರು. ನಮಗಿನ್ನೂ ಬಾಯಿ ಇದೆ, ಯಮದೂತರು ಬಂದಿಲ್ಲ ಅಂತ ಅರ್ಥ. ಬಾಯಿ ಹೋಯ್ತು, ಯಮದೂತರು ಬಂದಾಗಿದೆ ಆಗಲೇ, ಇವ್ ನೋ ಕಾಂಟ್ಯಾಕ್ಟ್, ಕ್ಲೋಸ್ ಮಾಡಿಬಿಡ್ತಾರೆ ಆಗಲಿ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅಲ್ಲಿ ತೊಳಗೆ ಸಾಧನೆ ಮಾಡಬೇಕು ನೀನು. ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸಸುಖಿ ನರಹ. ಯಾವುದನ್ನು ಗೆಲ್ಲಬೇಕು ಗೊತ್ತಾ? ಕಾಮಕ್ರೋಧೋದ್ಭವಂ ವೇಗಂ, ಕಾಮದ ಒತ್ತಡ, ಕ್ರೋಧದ ಒತ್ತಡವನ್ನು ಆಗಿ ಗೆಲ್ಲಬೇಕು ನೀನು. ಕಾಮವನ್ನು ಗೆಲ್ಲೋದು, ಕ್ರೋಧವನ್ನು ಗೆಲ್ಲೋದು ಆಗ ಹೊರತು ಆಮೇಲೆ ಗೆಲ್ಲೋದು ಅಲ್ಲ ಅಂತ ಹೇಳುತ್ತೆ. ಆಮೇಲೆ ಗೆಲ್ಲೋದಲ್ಲ, ಈಗ ಕೆಲಸವನ್ನು ಮಾಡಬೇಕು. ಇನ್ನು ಮುಂದುವರಿಸಿ ಭಗವಂತ ಹೇಳುತ್ತಾನೆ, ಇಷ್ಟೆಲ್ಲ ಮಾಡ್ತೇವಲ್ಲ, ನಮ್ಮ ಸುಖದ ಗತಿ ಏನು ಅಂತ ಕೇಳಿದರೆ, ಉಪವಾಸ ಮಾಡಿ ಅಂತೀರಿ, ತೀರ್ಥಯಾತ್ರೆ ಮಾಡಿ ಅಂತೀರಿ, ಭೋಗ ಬಿಟ್ಟು ಬಿಡಿ ಅಂತೀರಿ, ನಮ್ಮ ಸುಖ ಹೇಗಿದೆ ಸಿಗಬೇಕು ಅಂದ್ರೆ ನೀ ಏನ್ ತಿಳ್ಕೊಂಡು ಇದ್ರೂ ಸುಖ ಇದೆ ಅಂತ ತಗೊಂಡಿದ್ದೆಲ್ಲ ತಪ್ಪದು, ಇದು ಬಿಟ್ಟು ನೋಡು. ಇವು ಅಂತ ಸುಖ ಅಂತರಾರಾಮ ತಥಾಂತರ್ ಜ್ಯೋತಿ ರೇವಯ ಸದ್ಯೋಗಿ ಬ್ರಹ್ಮಯೋ ನಿರ್ವಾಣಂ ಬ್ರಹ್ಮಭೂತೋ ಹೀಗ ಛತಿ ಇದ್ರ ಕಾನ್ಸೆಪ್ಟ್ ಹೇಳುತ್ತೆ. ಇದು ಬಿಟ್ಟು ನೋಡ ಯಾವಾಗ ಗೊತ್ತಾಗತ್ತೆ, ಹೊರಗೆ ರುಚಿ ಗೊತ್ತಾಗತ್ತೆ. ಅದು ಒಂದ್ಸತಿ ಗೊತ್ತಾಗಲಿ ಅಂತಲೇ ಏಕಾಚಿ ಉಪವಾಸ ಹೇಳಿತ್ತು. ಇದು ಊಟ ಮಾಡಿ ಮಾಡಿ ಅಭ್ಯಾಸ ಆಗಿದೆಯಲ್ಲ, 14 ದಿವಸ ಟ್ರೈ ಮಾಡಿ ಆಗಿದೆ ಈಗಾಗಲೇ. ಹೌದಲ್ಲೋ, ಒಂದ್ ದಿವಸ ಊಟ ಬಿಟ್ಬಿಡು ಅಂತ ಹೇಳುತ್ತೆ, ಒಂದ್ ದಿವಸ ಪೂರ್ತಿ ಬಿಟ್ಬಿಡು, ಏನಾಗುತ್ತೆ ನೋಡಾಗ. ಬಿಟ್ಟು ನೋಡಿ ಗೊತ್ತಾಗತ್ತೆ, ಅದು ಅವತ್ತು ಗೊತ್ತಾಗೋದಿಲ್ಲ, ಜಾಸ್ತಿ ಬೆಳೆ ಗೊತ್ತಾಗುತ್ತೆ ಏನ್ ಸ್ಥಿತಿ ಇರುತ್ತೆ ಗೊತ್ತಾ ಅವನಿಗೆ. ಎಂದು ಹೇಳಿದ್ರೆ 5 ಗಂಟೆಗೆ ಕೂತ್ಬಿಟ್ಟಿರ್ತಾನೆ ಆಗ್ಲೇನೆ, ಇವತ್ತು ಸೂರ್ಯ ಬಂದು ಅವತ್ತು ಎದ್ದಿರ್ತಾರೆ, ಹೊಟ್ಟೆ ಎಬ್ಬಿಸ್ಬಿಡುತ್ತೆ ಅಷ್ಟೊತ್ತಿ ಆಗ್ಲೇ ಎದ್ದು ಬಿಡ್ತಾನೆ. ಆಮೇಲೆ ಊಟಕ್ಕೆ ನೋಡ್ತಾನೆ ಏನ್ ಆಗ್ಲಿಕ್ಕೆ ಸ್ನಾನ ಏನು ಏನೇನು ಯಾವಾಗ ಊಟ ಕಾಣ್ದು ಎಲ್ಲ ಫಾಸ್ಟ್ ಯಾವಾಗ ಬಿಡಿಸ್ತಾರೋ ಏನು ಅಂತ ಹೇಳಿಬಿಟ್ಟು ಕೂಡ್ತಾನೆ. ಅನ್ನ ಹಾಕಿ ನೋಡ್ತಾನೆ, ನೀರು ನೋಡ್ತಾನೆ, ಎಲೆ ಹಾಕಿದ್ರೆ ಆನಂದ ಅವನಿಗೆ, ಇನ್ನು ಬಡಿಸೇ ಇಲ್ಲ. ಎಲೆ ಹಾಕ್ತಿರ್ಲಿಕ್ಕೆ ಆನಂದ, ಲೋಟ ಇಡ್ತಿರ್ಲಿಕ್ಕೆ ಆನಂದ, ಅನ್ನ ಹಾಕ್ತಿರ್ಲಿಕ್ಕೆ ಆನಂದ. ಇದು ಇಷ್ಟು ಗೊತ್ತಾಗಿದೆ ಇರ್ತೀವಿ ಅವನಿಗೆ, ಅವತ್ತು ಗೊತ್ತಾಗುತ್ತೆ. ಹಬ್ಬ ನಾವು ತಿನ್ನ ಅನ್ನಕ್ಕೆ ಏನು ಶಕ್ತಿ ಇದೆಯಲ್ಲ ಅಂತ ಗೊತ್ತಾಗುತ್ತೆ. ಬಾಯಲ್ಲಿ ಇಟ್ಕೊಂಡ್ಬಿಡ್ತಾನೆ, ಅದೇನು ಅವನು ಏನು ಹೇಗಿದೆ ಅಮೃತ ಅವನಿಗೆ ಅವತ್ತಿನ ದಿವಸ, ಸಾರಲ್ಲ ಅಮೃತ, ಅನ್ನ ಅಲ್ಲ, ಏನ್ ಸಿಕ್ಕರು ಅಮೃತಾನೆ ಅವನಿಗೆ. ಜಾತಿಗೆ ಒಂದ್ ದಿವಸ ಬಿಟ್ಟಿದ್ನಲ್ಲ, ಎಂತಹ ಸ್ಥಿತಿ ಬಂತು. ಅದನ್ನೇ ಜ್ಞಾನಿಗೆ ಒಂದ್ ದಿವಸ ಬಿಟ್ಟು ನೋಡಿದೆಯಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡು ಅಂತ ಹೇಳುತ್ತೆ. ಅದನ್ನ ಪ್ರಾಕ್ಟೀಸ್ ಮಾಡು, ಯಾವ ರೀತಿ ನಿಷಿದ್ಧ ಪದಾರ್ಥ ಬಿಟ್ಟುಬಿಡು, ಪೂರ್ತಿಯಾಗಿ ಬಿಟ್ಟುಬಿಡು. ಈ ಏಕಾಚಿ ಕಾನ್ಸೆಪ್ಟ್ ಎಂದೆಂದು ಬಿಡಬೇಡ, ತಪ್ಪದೇ ಮಾಡ್ತಾನೆ ಇರು. ನೀವು ಹೊಸ ಸುಖದ ಕಾನ್ಸೆಪ್ಟ್ ಯಾವಾಗಲೂ ಇರುತ್ತೆ. ಓಹ್, ಇಷ್ಟು 14 ದಿವಸ ಅಷ್ಟು ತಿಂದ್ರೂ ಆಗದೆ ಸುಖ ಒಂದ್ ದಿವಸ ಬಿಟ್ಟಿದ್ದಕ್ಕೆ ಬಂತಲ್ಲ. ಅದಕ್ಕೆ ಬಾಹ್ಯ ಭೋಗಗಳು ಏನ್ ಮಾಡಿದ್ರು ಕೊಡೋದಿಲ್ಲ, ಒಡಗಿನ ಭೋಗ ಕೊಡುತ್ತೆ ಅಂತ ಹೇಳುತ್ತ. ಈ ಡಾಕ್ಟರ್ಸ್ ಹೇಳ್ತಾರೆ, ಅಷ್ಟು ದಿವಸ ಹೊರಗೆ ತಿಂತಿರ್ತಾನಲ್ಲ, ಜೀರ್ಣ ಆಗ್ತಾ ಇರುತ್ತೆ. ಅವತ್ತು ಬಿಟ್ಬಿಡ್ತಾನಲ್ಲ, ಯಾವ ಜೀರ್ಣ ಆಗುತ್ತೆ ಗೊತ್ತಾ? ಅಷ್ಟು ದಿವಸ ಅಕ್ಯುಮುಲೇಟ್ ಆಗಿರುತ್ತಲ್ಲ, ಅದು ಜೀರ್ಣ ಆಗಲಿ ಶುರುವಾಗುತ್ತೆ, ಅದು ಬರ್ನ ಆಗಲಿ ಶುರುವಾಗುತ್ತೆ ನಿಧಾನವಾಗಿ. ಅವಾಗ ಏನಾಗುತ್ತೆ, ದೇಹದ ಕೊಳೆಯೆಲ್ಲ ಹೋಗ್ಬಿಡುತ್ತೆ, ದೇಹ ಶುದ್ಧವಾಗಿ ಬಿಡುತ್ತೆ, ಮನಸ್ಸು ಶಾಂತವಾಗುತ್ತೆ, ಆಗ ಅವನ ಥಿಂಕಿಂಗ್ ಬ್ರೈಟ್ ಆಗುತ್ತೆ ಅಂತ ಹೇಳಿ. ಒಳ್ಳೆ ಅವರು ಬುದ್ಧಿವಂತನಾಗ್ತಾನೆ, ಜಾಗ ಎಷ್ಟು ಮರೆತು ಬಿಟ್ಟಿರ್ತಾನಲ್ಲ. ಏಕಾಶಿವಾಸ ಮಾಡಿದವರಿಗೆ ಒಳ್ಳೆ ಮೆಮೊರೀಸ್ ಡೆವಲಪ್ ಆಗುತ್ತಾನೆ, ಒಳ್ಳೆ ಮೆಮೊರಿ ಬರುತ್ತೆ ಉಪವಾಸ ಮಾಡಿದವರಿಗೆ. ಯಾಕೆ ಗೊತ್ತೇನು, ಉಳಿಸಿ ಊಟ ಮಾಡಿ ಮಲಗಿಬಿಡುತ್ತೆ, ಮಲಗಾಗಿಲ್ವಲ್ಲ, ನಿದ್ದೆ ಬರೋದಿಲ್ವಲ್ಲ, ಊಟ ತಿಂದಿಲ್ಲ, ಹಾಗೆ ಎಚ್ಚರ ಇರ್ತಾನೆ. ಸಾಯಂಕಾಲದ ಯೋಚನೆ ಮಾಡ್ತಾನೆ, ನಾಳೆ ಬೆಳಿಗ್ಗೆ ಸಾರ್ ಹೇಗಿರಬಹುದು ಅಂತ ಅವನು ಯೋಚನೆ. ಇವತ್ತೊಂದು ದಿನ ಆಗಿಲ್ಲ, ಹೇಗಿರಬಹುದು ಯೋಚನೆ ಮಾಡ್ತಾ ಮಾಡ್ತಾ ಕಂಪೇರ್ ಮಾಡ್ತಾನೆ. ಎಲ್ಲೋ 20 ವರ್ಷದ ಕಡೆಗೆ ಯಾರ್ದೋ ಮನೆಗೆ ಹೋಗಿರ್ತಾನೆ, ಹಾಕಿರ್ತಾರೆ, ಅದು ಜ್ಞಾಪಕ ಆಗುತ್ತೆ. ಅವತ್ತೆಷ್ಟು ಚೆನ್ನಾಗಿತ್ತಲ್ಲ ಅಂತ ಯೋಚನೆ ಮಾಡ್ತಾನೆ. ಎಲ್ಲೋ ಹೋಗಿದ್ವಿ, ಏನ್ ನೀರು ಚೆನ್ನಾಗಿತ್ತಲ್ಲ, ಅದೆಲ್ಲ ಮರೆತು ಬಿಟ್ಟಿದ್ದೆ, ಎಲ್ಲ ಜ್ಞಾಪಕ ಬಂತೀಗ. ಫೈಲ್ ಓಪನ್ ಆದಾಗ ಒಂದೊಂದು ಓಪನ್ ಆಗಿ ಶುರುವಾಗುತ್ತೆ. ಏಕಾಚಿ ಮಹತ್ವ ಗೊತ್ತಾಗ್ತಾರೆ, ಮೆಮೊರಿ ಎಷ್ಟು ಶಾರ್ಪ್ ಆಗುತ್ತೆ ಈಗ. ಮೆಮೊರಿ ಶಾರ್ಪ್ ಆಗಿ 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 ಎಲ್ಲಿವರೆಗೆ ಹೋಗುತ್ತೆ ಗೊತ್ತಾ? ಹಿಂದೆ ಹೋಗುತ್ತೆ, ಹಿಂದೆ ಹೋಗುತ್ತೆ, ಹೋಗ್ತಾ 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 ತನಗೆ ಜನ್ಮ ಕೊಟ್ಟ ಭಗವಂತನನ್ನೇ ನೋಡ್ತಾನೆ ಸ್ಥಿತಿ ಬರ್ತಾನೆ. ಹಳೇದಾಗ್ತಾ ವಾಪಸ್ ಹೋಗ್ತಾ 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 ಕೊನೆಗೆ ಎಲ್ಲಿಂದ ಬಂದೆ ಮುಂದೆತ್ತ ಪಯಣ, ಓಂ ಜನ್ಮಾದ್ಯತೆ ಯತಃ ಓಂ, ಮರೆತ ದೇವರನ್ನ ಜ್ಞಾಪಿಸ್ಕೊಳ್ತಾನೆ. ಈ ಮಾತು ತಿಳಿದ್ರೆ ನಿಜವಾದ ಅರ್ಥದಲ್ಲಿ ನಮ್ಮ ಸಾಧನೆಯ ಮುಖವನ್ನೇ ತೋರಿಸ್ತಕ್ಕಂಥ ವ್ರತ ಅದು. ಏಕೆ? ಅಂತಃಸುಖವನ್ನು ಹೊರಗಾಕುತ್ತೆ. ಅಂತರ್ಜ್ಯೋತಿ ರೇವಯ, ಈ ಸುಖದ ಕಲ್ಪನೆ ಬರ್ಲಕ್ಕೆ ನಿಮಗೆ ಅರ್ಥ ಆಗಬೇಕಾದ್ರೆ ಈಗ ಅರ್ಥ ಆಗೋದಿಲ್ಲ. ಹಿಂದಿನ ಕಾಲದ ಜನ ಇರ್ತಿದ್ರು, 80 ವರ್ಷ 90 ವರ್ಷ ಆಗಿರ್ತಿತ್ತು, 12 ಮುದುಕರು ಪಾಪ, ಅದರಲ್ಲಿ ಎಷ್ಟೋ ಜನ ಹೆಂಗಸರು, ಅದು ಎಷ್ಟೋ ಜನ ಚಿಕ್ಕಂದಿನಲ್ಲೇ ಗಂಡನ ಕಳ್ಕೊಂಡ ಹೆಂಗಸರು ಪಾಪ, ಜೀವನ ಪೂರ್ತಿ ದುಡಿದವರು. ಅವರು ಹೇಳ್ತಿರ್ತಾರೆ, ನೋಡು ಮಕ್ಕಳೇ, ನಾವು ಮಾತು ನಡೆಸ್ಕೊಡ್ಬೇಕು ಅಂತ ಹೇಳ್ತಾರೆ. ಏನೋ ಅಜ್ಜಿ ಏನೋ ಕೇಳುತ್ತೆ ಪಾಪ ಅಂತ ಕೇಳಕ್ಕೆ ಬಂದ್ರೆ ಒಂದೇ ಹೇಳ್ತಾರೆ, ಅಕಸ್ಮಾತ್ ನಾನು ಏಕಾಚಿ ಏನಾದ್ರು ಸಾಯ ಪ್ರಸಂಗ ಬಂದ್ರೆ ಔಷಧ ಬಾಯಿ ನೀರು ಮಾತ್ರ ಹಾಕಬೇಡಿ ಅಂತ ಹೇಳಿ. ಎಷ್ಟು ದೀಕ್ಷೆ ಅವರಿಗೆ, ಇನ್ನೇನೂ ಇಲ್ಲ, ದಯವಿಟ್ಟು ನೀರು ಹಾಕಿದ ವ್ರತ ಕೆಡಿಸಿಬಿಡಬೇಡಿ ಅಂತ ಹೇಳಿದ್ದಾರೆ. ಯಾಕೆ? ಅವ್ರು ಯಾರು ಏನ್ ಗೊತ್ತಾಗಿದೆ ಅದರಿಂದ, ಏಕಾಶ ಉಪವಾಸ ಮಾಡಿ ಸುಖ ಗೊತ್ತಿದೆಯಲ್ಲ, ಎಂಜಾಯ್ ಮಾಡ್ಕೊಂಡ್ರೆ ಸಾಯ್ಬೇಕೆ ಹೊರತು ದಯವಿಟ್ಟು ವ್ರತ ಕೆಡಿಸಿಬಿಡಬೇಡಿ ಅಯ್ಯ. ಎಷ್ಟು ಆಧರಿಸಿತ್ತು, ಇದು ಮಾತ್ರ ನಾವು ಯಾತಕ್ಕೆ ಕೇಳೋದಿಲ್ಲ, ಅನುಭವ ಸುಖದ ಕಾಲಿಸಿ ನಮ್ಗೆ ಗೊತ್ತೇ ಇಲ್ಲ. ಅದು ಬಂದು ಅನುಭವಕ್ಕೆ ನಮ್ಗೆ ಬಂದಿಲ್ಲ, ಹಾಗಾಗ್ತಾ ಇದೆ. ಬಂದು ನೋಡಲಿ, ಅವಾಗ ಗೊತ್ತಾಗುತ್ತೆ. ಎಷ್ಟು ಜನ ಇದ್ರು ಗೊತ್ತಾಗಿನ ಕಾಲಕ್ಕೆ ಎಲ್ಲರೂ ಅಂತ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇತ್ತು. ಅನುಭವಕ್ಕೆ ಬಂದಿದ್ರಿಂದ ದೀಕ್ಷೆ ಬರುತ್ತೆ. ಓದು ಚೆನ್ನಾಗಿ ವಿದ್ಯಾರ್ಥಿಗೆ ಪಕ್ಕದಲ್ಲಿ ಸಿನಿಮಾದ ಪಕ್ಕದ ವಿದ್ಯಾರ್ಥಿ ಸಿನಿಮಾ ಕೂಡ ಅನಿಸೋದೇ ಇಲ್ಲ ಅವನಿಗೆ. ಯಾಕೆ? ಓದಿನ ಆನಂದ ಅವನಿಗೆ ಗೊತ್ತಾಗ್ಬಿಟ್ಟಿದೆ ಈಗಾಗಲೇ. ಓದಿನ ಆನಂದ ಗೊತ್ತಿದ್ದ ಅವನು ಎಂಟರ್ಟೈನ್ಮೆಂಟ್ ಆನಂದವನ್ನು ಆನಂದ ಅಂತ ಕರೆಯೋದಿಲ್ಲ, ಓದಿನ ಆನಂದವನ್ನು ಆನಂದ ಅಂತ ಕರೀತಾರೆ. ಆ ಥರ ಅಂತರ್ಜ್ಯೋತಿ ರೇವಯ ಸಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋತಿ ಗಚ್ಚತಿ. ಸುಖ ಇಲ್ಲಿಂದ ಬರುತ್ತಾಗಿದ್ರೆ ಅಂತಃಸುಖ, ಒಳಗೆ ಸುಖ ಇದೆ. ಅಂತರ್ ಆರಾಮ ಅಂತರ್ಜ್ಯೋತಿ, ಒಳಗೆ ಬೆಳಕಿದೆ ಅಂತ ಹೇಳುತ್ತಾರೆ. ಒಳಗೆ ಬೆಳಕಿದೆ, ಒಳಗೆ ಸುಖ ಇದೆ. ಏಕೆ? ಪರಮಾತ್ಮ ಒಳಗೆ ಹೃದಯದೊಳಗೆ ಕೂತಿದ್ದಾನಲ್ಲ, ಅವನ ಕಡೆ ಮನಸ್ಸು ಹೋಗುತ್ತೆ, ಆ ಒಂದು ಅನುಭವ ನಮಗೆ ಬರುತ್ತೆ ಅಂತ ಹೇಳುತ್ತಾರೆ. ಇದು ಸಾಧಿಸಲಿಕ್ಕಾದರೂ ಉಪವಾಸಾದಿಗಳನ್ನು ಮಾಡಬೇಕು, ವ್ರತಾದಿಗಳನ್ನು ಆಚರಿಸಬೇಕು. ಅವು ಯಾರಿದ್ರು ಮಾಡಲು ತಯಾರಿಲ್ಲ, ಅವರಿಗೆ ಅದು ಅರ್ಥನೇ ಆಗದೆ. ಲಭಂತೆ ಬ್ರಹ್ಮ ನಿರ್ವಾಣಂ ವಿಷಯ ಕ್ಷೀಣ ಕಲ್ಮಷಾಹ. ಎಷ್ಟು ಅಪೂರ್ವವಾದ ಮಾತು! லபந்தே பிரம்ம நிர்வாணம் ரிஷய ஷிவ கல்மஷாக அல்ஹிந்த அயதாத்மான சர்வபூதஹிதே ரதாக. எஷ்டு ஒழ்ளே ஸ்லோக மத்தந்த. யாரு க்ஷீண கல்மஷாக ரிஷய பிரம்ம நிர்வாணம் லபந்தே, யாரு துவாபகளை மாடி 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 கடக்கொண்டு விடுத்தாரல்ல அந்த முனிகளு ஏனும் லபத்தே பிரம்ம லபந்தே, பரமாத்மன தலுப்தாரே, பரமாத்மத்த ஹொந்தாரல்ல பரமாத்ம ஹத்திர ஹோக்தாரே, ஹத்திர ஹோக்தாரே. மத்த ஜீவன ஹேகு பதுக்கிறது பகவந்த் ஹெடுத்தானே, சின்னத்வைதாய தாத்மான. ஒள்ளே ஸ்லோக சின்னத்வைதரம். துவைத அந்தரேனு சம்சய அந்த சம்சய. சின்னத்வைதரம் அந்தரேனு சாதனை மாடி 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 எல்ல சம்சய ஹோகுத்திருத்தவரிகே. ஆயதாத்மான மனசுள்ள பிராடாக இருத்தே ஹெடுத்தார். ஜானிகள மனசு ஆயதாத்மான பவித்த மனசா பாவிதா நாக்கி விருந்தைஹி. உபவாச இத்தவன் மனசு பிராட் ஆகத்தே, ஊட்ட மாடுறவன் ஷார்ட் ஆகிவிடத்தே. உபாசித்தன் பிராய் மனசு யாருக்கு கொடுத்த பிராட் ஆகத்த, அவன் அன்னத ருச்சி கொத்தாயிட்டு அன்னத மகத்துவ கொத்தாயிட்டு. யாரு அம்மா தாய் என்று ஹேய் அது பைத்தித்த அவத் பயதில்ல, ஸ்வல்ப இரி அனுப்பி ஸ்வல்ப இரி பாப்ப, அது தும்ப துக்க ஆகிதே பாப்ப. ஈக யாக்கு பந்தவனுக்கு அர்த்த ஆயிட்டு அனுபவிச்சதுக்கு அர்த்த ஆயிட்டு. ஆயதாத்மான அதுக்கோசர் ஏன் மாட்டாரு, சர்வபூத ஹிதே ரதாக. அதுக்கு ஹேடு யாரு பிராணி தயன தோர்சதில்ல, இன்னொருவரிகே கருணை தோர்சதில்ல, அவரெந்த ஜானிகள் அல்ல அந்த ஹேடித்த. அவரெந்த ஜானிகள் அல்ல, சர்வபூத ஹிதே ரதாக. வித்யாவினய சம்பன்னே பிராமணே கவிஹஸ்தி. யாவதே ஒரு வஸ்து வரலி அது நோய்த்தா இது என்று தக்ஷண அதுக்கு அனுகிரகம் மாட்ட கருணையன்னு தோர்ஸ்தார். இவத்து நாமந்தவரு ஹோதரே ராயர கடி கண்ணெத்தி நோடுத்தாரு என்றே ஏன் காணத்தார் அவரல்லி, ஏனோ காணதில்ல. ஒரு துக்கி ஒரு துக்க ஹோகிஸ்பேக்கு தேவர் பிரீத்தராக்தான். நம்ம கடிக ராயர் கண்ணெத்தி நோடது ஒரு கத்தி ஏனாகித்த நமது இவத்து அவர் யாத்துக்காக காணத்தார். சர்வபூத ஹிதே ரதாக, துக்கிகளு பந்திர அதுக்கு உபகார மாட்டாவந்த, துக்கிகளு பந்து உபகார மாட்டார். ராயரத்திர ஹோகி நம்ம கேளோ அபியாசாயத்தை ஹொறுத்து அவர் மென்டாலிட்டி அர்த்த ஆகல. ராயரத்திர ஹோகே ராயர் நன்னு கொட்டு நன்னு கூட இன்னொரு ஸ்வல்ப கொடுபோதல்ல அந்த யோசனை மாதிரி நபு கொட்டது நனகே பர்மனென்ட் உருகாரி ஹோகுபாரு தில்கொண்டுடுத்த. ராயர் நமக்கு கொட்டுறல்ல, நான் இன்னொரு கொட்டு ராயர் எஸ்ட் குஷி ஆகத்தாக, நானு கொட்டு இன்னொரு கொட்டு ஹஞ்சிதா அந்த பாரி குஷியாக இன்னும் ஜாஸ்தி கொடுத்தாராக, அவரு இன்னும் ஜாஸ்தி கொடுத்தார். ராயரிந்த நான் கேளோ அபியாச மாட்கொண்டே ஹொறுத்து அவரந்த கொடோ அபியாச ஸ்வல்ப ஆகும். அவரு பாரி தொட்டவரு தும்பா கொடுத்தாரு, ಸ್ವಲ್ಪನೂ ಕೊಡಬಹುದಲ್ಲ, ಅದನ್ನ ಅಭ್ಯಾಸ ಮಾಡಿಕೊಳ್ಳೇ ಇಲ್ಲ. ಆಗ ರಾಯರ್ ಎನಿಸ್ಬೇಕು, ನಾವಾಗ ಯಾರೋ ಬಂದು ಕೇಳ್ತಾರೆ, ರಾಯರೇ ನಾನು ನಿಮ್ಮ ಹತ್ರ ಬಂದೆ ನೀವು ನಾನು ಕೊಟ್ರಿ, ನನ್ನ ಹತ್ರ ಬಂದು ನಾನು ಕೊಡ್ತೇನೆ, ನೀವು ಕೊಟ್ಟಿದ್ದೀನಿ ಕೊಡ್ತೇನೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಗ್ರಾಂಟ್ ಜಾಸ್ತಿ ಮಾಡಿಬಿಡ್ತಾರೆ ನೆಕ್ಸ್ಟ್ ಟೈಮಿಂದ. ಗ್ರಾಂಟ್ ಜಾಸ್ತಿ ಮಾಡಿಬಿಡ್ತಾರೆ ಸರ್ಕಾರ, ಕೊಟ್ಟು ಗ್ರಾಂಟ್ ಉಪಯೋಗಿಸಿಬಿಟ್ರೆ ನೆಕ್ಸ್ಟ್ ಟೈಮ್ ಒತ್ತಾಯ ಮಾಡಿದ್ರೆ ಜಾಸ್ತಿ ಕೊಡ್ತಾರೆ. ಪ್ರಾಪರ್ಲಿ ಯುಟಿಲೈಸರ್ ಆದ್ರಿಂದ ಇಟ್ ಮೇ ಬಿ ಎನ್ಹಾನ್ಸ್ ಅಂತ ಕೊಟ್ಟು ಬಿಡ್ತಾರೆ. ಯುಟಿಲೈಸ್ ಮಾಡಿದ್ರೆ ಹೋಗ್ಬಿಟ್ರೆ ಸ್ವಲ್ಪ ಕಟ್ ಮಾಡಿರಿ ಈ ಸಲ, ಹಾಗೆ ಇಟ್ಕೊಳ್ಳಿ, ಲ್ಯಾಪ್ಸ್ ಮಾಡ್ಬಿಡಿ, ಲ್ಯಾಪ್ಸ್ ಮಾಡಿಬಿಟ್ಟು ಹೋಗ್ಬಿಡ್ತಾ ಕಡೆ. ಇವತ್ತು ದೊಡ್ಡವರು ಕೊಟ್ಟು ವಿನಿಯೋಗ ಮಾಡಬೇಕು ಹೊರತು ಇಟ್ಕೊಳ್ಳಬಾರದು. ಸರ್ವಭೂತ ಹಿತೇರ ತಾಹ, ಮನುಷ್ಯ ಸಿಗಲಿಲ್ಲ ಅಂತ ಕೂಡಬೇಡಿ, ಪ್ರಾಣಿಗಳು ಸಿಗುತ್ತಲ್ಲ ಯಾಕೆ ಕೊಡಬಾರ್ದು ಅದಕ್ಕೆ. ಯಾಕಂದ್ರೆ ಅನ್ನ ಹೆಚ್ಚು ಮಾಡಿಬಿಟ್ಟಿರ್ತಾರೆ ಯಾವುದೋ ಕಾರಣಕ್ಕೆ, ಜನ ಇಲ್ಲ ಏನ್ ಮಾಡ್ತಾರೆ ಕಳಿಸಿಬಿಡ್ತಾರೆ. ಹಾಗೆ ಆಯ್ತು, ಈಗಾದ್ರೂ ಪ್ರಾಣಿಗಳಿಗೆ ಕೊಡಬಹುದಲ್ಲ, ಕೊಡೋದಿಲ್ಲ. ಇವತ್ತಂತೂ ಯಾರಿಗೂ ಕೊಡೋದಿಲ್ಲ, ಪ್ರಾಣಿಗಳ ಮನುಷ್ಯರಿಗೆ ಕೊಡೋದಿಲ್ಲ. ಫ್ರಿಡ್ಜ್ ಇರುತ್ತಲ್ಲ ಹಾಗೂ ಪಾಪ ಇಟ್ಕೊಂಡ್ಬಿಡ್ತಾರೆ. ಫ್ರಿಡ್ಜ್ ಬಾಯಿಗೆ ಇಟ್ಟು ಆಗ ತಂಬಾಯಿ ಇಟ್ಕೋತಾರೆ, ಬಂದು ಫ್ರಿಡ್ಜ್ ಬಾಯಿ ಆಮೇಲೆ ತಂಬಾಯಿ ಹೊರತು ಬೇರೆ ಇಲ್ಲೇ ಇಲ್ಲ. ಆಶ್ಚರ್ಯ, ಫ್ರಿಡ್ಜ್ ತಿಂದಿದ್ರ ಗತಿ ಏನಾಗ್ತಿತ್ತು, ಕೊಟ್ಟುಬಿಟ್ಟಿದ್ರೆ ಫ್ರಿಜ್ಜೆ ತಿಂದ್ಬಿಟ್ಟಿದ್ರೆ ದೇವರಾಡಿ ತಿಂದಿದ್ದಲ್ಲ. ಫ್ರಿಡ್ಜ್ ನಮ್ಗೆ ವಾಪಸ್ ಕೊಡುತ್ತೆ, ನಾವು ಕೊಡದವರ ಗತಿ ಏನಾಗಬೇಕಾಗ. ಫ್ರಿಡ್ಜ್ ಇಟ್ಟಿದ್ದರೆ ಕೇರ್ಫುಲ್ ಆಗಿ ವಾಪಸ್ ಕೊಟ್ಟ ಮೇಲೆ ಮನುಷ್ಯ ಕೊಟ್ಟು ತಿಂದಾಕ್ಬಿಟ್ರೆ ಗತಿ ಏನಾಗ. ಫ್ರಿಡ್ಜ್ಗಿಂತ ಒಪ್ಪಿಸ್ತಾ ಆಗ್ಬೇಕಾ ಮನುಷ್ಯ, ಇಟ್ಟಿದ್ದರೆ ಸ್ವಲ್ಪ ಕೊಳ್ಳೆಗೆ ಅಭ್ಯಾಸ ಮಾಡಬೇಕಲ್ಲ. ಸರ್ವಭೂತ ಹಿತೇ ರಥಾಹ. ಇಷ್ಟು ಹೇಳಿ ಅರ್ಜುನ ಈ ರೀತಿ ಬರುವುದು ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ವ್ಯತತೇತಸಾಂ ಅಂತ ಹೇಳ್ತಾ ಪರಮಾತ್ಮ ಎಷ್ಟು ಅನುಗ್ರಹ ಮಾಡ್ತಾನೆ ಗೊತ್ತಾ ಅವರಿಗೆ. ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ವ್ಯತತೇತಸಾಂ. ಕಾಮ ಇಲ್ಲ, ಕ್ರೋಧ ಇಲ್ಲ, ಮನಸ್ಸು ಒಳ್ಳೆ ಯತಚಿತ್ತಾಸ ಬ್ರಹ್ಮ ನಿರ್ವಾಣಂ ಅಭಿತಃ ವರ್ತತೆ. ಅವ ಎಲ್ಲಿ ನೋಡಿದ್ರು ದೇವರು ಕಾಣ್ತಾನೆ ಕಾಣ್ತಾನೆ ಕಾಣ್ತಾನೆ, ಆನಂದದ ಹೊಳೆಯನ್ನೇ ಹರಿಸಿಬಿಡ್ತಾನೆ. ಯುಗತೇಚ್ಛಾ ಭಯಕ್ರೋಹ, ಅವನು ಇಚ್ಛೆ ಇಲ್ಲ, ನಿಧಿ ಏನು ಅವನ ಯೋಚನೆ ಇಲ್ಲ, ನಿಶ್ಚಿಂತಿಯಾದ ಬದುಕನ್ನು ಅವನು ಕಾಣ್ತಾನೆ. ಈ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಹಂತದ ಸಾಧನೆ ಮಾಡಬೇಕು. ಭಗವಂತ ಮತ್ತೆ ಹೇಳ್ತಾನೆ, ಪ್ರತಿಯೊಬ್ಬರು ಹೇಗೆ ಬದುಕು, ಬಾಹ್ಯಸ್ಪರ್ಶೇಶು ಅವ್ಯಕ್ತಾತ್ಮ ಅಂತ ಹಿಂದೆ ಹೇಳಿದನಲ್ಲ, ಸ್ಪರ್ಶಾನ್ ಕೃತ್ವ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವ ಅಂತರೇ ಭುವೋ ಪ್ರಾಣಾಪಾನೌ ಸಮೋ ಕೃತ್ವ ನಾಸಾಭ್ಯಂತರ ಚಾರಿಣೌ ಯತೇಂದ್ರಿಯ ಮನೋ ಬುದ್ಧಿ ಮುನಿರ್ಮೋಕ್ಷ ಪರಾಯಣ ವಿಗತೇಚ್ಛಾಭಯ ಕ್ರೋಧ ಯಸ್ಸದಾ ಮುಕ್ತ ಏವ ಸಹ. ಸ್ಪರ್ಶಾನ್ ಕೃತ್ವ ಬಹಿರ್ಬಾಹ್ಯಾನ್, ಬಾಹ್ಯ ಸ್ಪರ್ಶವನ್ನು ಡಿಸ್ಕನೆಕ್ಟ್ ಮಾಡಿಬಿಡಬೇಕು. ಚಕ್ಷುಶ್ಚೈವ ಅಂತರೇ ಭುವೋ, ಧ್ಯಾನ ಯೋಗದ ಪ್ರಾರಂಭ ಇಲ್ಲಿಂದ, ಧ್ಯಾನ ಯೋಗದ ಪ್ರಾರಂಭ. ಆರನೇ ಅಧ್ಯಾಯ ಪೂರ್ತಿ ಧ್ಯಾನ ಯೋಗ ಅಂತಾನೆ ಹೆಸರು. ಧ್ಯಾನ ಹೇಗೆ ಮಾಡಬೇಕು, ಎಲ್ಲ ಹೋಗ್ತಾನೆ, ಡಲ್ ಲೈಟ್ ಕೂತ್ ಬಿಡ್ತಾನೆ, ಒಂದು ಗುಡುಗು ಕೂಡಿಸಿ ಹೋಗ್ಬಿಡ್ತಾರೆ 50 ರೂಪಾಯಿ ಇಸ್ಕೊಂಡು, ಹಾಗೆ ಕೂತಿರ್ತಾನೆ. ಇದು ಧ್ಯಾನ ಅಲ್ಲ, ನಾ ಮನೆಯಲ್ಲೇ ಕೂಡು, ಎಲ್ಲೂ ಹೋಗಬೇಕಾಗಿಲ್ಲ, ನೀನೆ ಮನೆಯಲ್ಲೇ ಕೂತ್ಕೊ, ಬಾಹ್ಯಕ ಡಿಸ್ಕನೆಕ್ಟ್ ಮಾಡಿಬಿಡು. ಮುಂದೇನು ಮಾಡಬೇಕು? ಪ್ರಾಣಾಪಾನೋ ಸಮೌಕೃತ್ವ, ಪ್ರಾಣಾಪಾನದ ನಿಯಂತ್ರಣ ಮಾಡು. ಚಕ್ಷುಶ್ಚೈವ ಅಂತರೇ ಭೂಯೋಹ, ಕಣ್ಣನ್ನು ಹುಬ್ಬಿನ ಮಧ್ಯೆ ಇಡು. ಯಾರು ಹೇಳ್ತಾರೆ ಇದ್ರೆ? ಭಗವಂತ ಎಷ್ಟು ಹೇಳ್ತಾನೆ ನೋಡಿ. ಏಕಾಗ್ರತೆಯನ್ನು ಸಂಪಾದಿಸು. ಆಚಾರ್ಯ ಎಷ್ಟು ತಾತ್ಪರ್ಯ ಬರೀತಾರೆ, ಭಾಷ್ಯ ಬರೀತಾರೆ, ಅದಕ್ಕೆಲ್ಲ ಕೊಡೋದು. ಕಣ್ಣನ್ನು ಎಲ್ಲಿಡಬೇಕು ನಾವು ಅಂತ ಕೇಳ್ತಾರೆ. ಕಣ್ಣನ್ನು ಎಲ್ಲಿಡಬೇಕು? ಯಾರ್ದೋ ಪಾಕೆಟಲ್ಲಿ ಇಟ್ಟಿರ್ತಾನಷ್ಟೇ, ಯಾರ್ದೋ ದುಡ್ಡಲ್ಲಿ ಇಟ್ಟಿರ್ತಾನೆ, ಅಲ್ಲಿಡಬೇಡ. ಚಕ್ಷುಶ್ಚೈವ ಅಂತರೇ ಭೂಯೋಹ, ಭೂಮಧ್ಯದಲ್ಲಿ ನಿನ್ನ ಕಣ್ಣನ್ನ ಇಡು, ಅಥವಾ ನಾಸಾಗ್ರದಲ್ಲಿ ಕಣ್ಣನ್ನ ಇಡು. ಪ್ರಾಣಾಪಾನೋ ಸಮೋಕೃತ್ವ, ಉಸಿರಾಟವನ್ನು ಕುಂಭಕದಲ್ಲಿ ನೆಲೆಗೊಳಿಸು ಅಂತ ಹೇಳುತ್ತಾರೆ. ಉಸಿರಾಟವನ್ನು ಕುಂಭಕರ್ಣದಲ್ಲಿ, ಕುಂಭಕೋಣದಲ್ಲಿ ನಮ್ಮ ವಿಶಿಷ್ಟವಾದಂತಹ ಭಗವಂತನ ಚಿಂತನೆ ಮಾಡೋ ಹಾಗೆ. ಕುಂಭಕೋಣ ದೊಡ್ಡ ಕ್ಷೇತ್ರ. ಕುಂಭಕ ಪ್ರಾಣಾಯಾಮದಲ್ಲಿ ಪೂರಕ ರೇಚಕಗಳನ್ನ, ರೇಚಕ ಹೊರಗೆ ಹಾಕಿದ, ಪೂರಕ ಒಳಗಡ್ಕೊಂಡ, ಕುಂಭಕದಲ್ಲಿ ಹಾಗೆ ಇಟ್ಕೋತಾನೆ. ಆಗ ಪ್ರಾಣಾಪಾನವು ಸಮೋಕೃತ್ವ, ಆಚಾರ್ಯ ಭಾಷ್ಯ ಬರೀತಾರೆ, ಕುಂಭಕೇಯವ ಸ್ಥಿತ್ವ, ಕುಂಭಕದಲ್ಲಿ ನೆಲೆಗೊಳ್ಳಬೇಕು. ಮುಂದೇನು ಮಾಡಬೇಕು? ನಾಸಾಭ್ಯಂತರ ಚಾರಿಣವು, ಉಸಿರು ಎಲ್ಲಿರಬೇಕಾಗ? ಮೂಗಿನ ಹೊರಗೆ ಹೋಗಬಾರದು, ಅಷ್ಟೊಳಗೆ ಓಡಾಡ್ತಿರಬೇಕು ಉಸಿರು, ಹೊರಗೆ ಹೋಗಬಾರದು, ಆ ಸ್ಥಿತಿ ಬರಬೇಕು. ಇದರ ಯೋಗದ ಸಿದ್ಧಿಗಳು ಇವೆಲ್ಲ ಕೂಡ. ಇಷ್ಟು ಮಾಡಿಕೊಂಡಿದ್ರೆ ಮುಂದೇನಾಗುತ್ತೆ? ಆಗ ಅವನ ಮನಸ್ಸೆಲ್ಲ ಕೇಂದ್ರೀಕೃತವಾಗುವುದರಿಂದ ವಿಶಿಷ್ಟವಾದಂತಹ ಎಸ್ತದಾ ಮುಕ್ತ ಏವ ಸಹ, ಮುಕ್ತಿ ಅನುಭವ ಇಲ್ಲೇ ಪಡಿತಾನೆ ಅಂತ ಹೇಳುತ್ತಾನೆ. ಮುಕ್ತಿ ಅನುಭವವನ್ನ ಇಲ್ಲೇ ಪಡಿತಾನೆ ಅವನು. ಇದು ನಾಸಾಭ್ಯಂತರ ಚಾರಿಣವು ಅಂತ ವರ್ಣನೆ ಮಾಡ್ತಾ, ಕುಂಭೂರಕದಲ್ಲಿ ಕುಂಭಕದಲ್ಲಿ ಇದ್ದಂತಹ ವ್ಯಕ್ತಿ ಯಾವ ಕಾಲಕ್ಕೂ ಮನಸ್ಸನ್ನು ಬೇರೆ ಕಡೆ ಹಾಕದೇನೆ ದೇವರ ಕಡೆಯೇನೆ ಹಾಕ್ತಾನೆ. ಇದ್ದಾಗ ಮುಕ್ತಿಯ ಆನಂದವನ್ನ ಇಲ್ಲಿಯೇ ಪಡಿತಾನೆ ಅಂತ ಹೇಳುತ್ತಾರೆ. ಮುಕ್ತಿ ಹೇಗಿರುತ್ತೆ ಹೇಗಿರುತ್ತೆ, ವೈಕುಂಠ ಹೇಗಿರುತ್ತೆ ಅಂತ ಕನಸು ಕಾಣುತ್ತಾ ಕೊಡಬೇಡಿ. ಆದರೆ ಅದು ಅನುಭವ ನಿಮ್ಗೆ ಯಾವ ಬಲ ಶುರುವಾಗಿಬಿಡುತ್ತೆ ಅಂತ ಹೇಳ್ತಾರೆ. ಒಂದು ವಸ್ತುವಿನ ಚಿತ್ರ ನೋಡಿದಾಗ, ವಸ್ತು ನೋಡಿದಾಗ ತಲ ಹಾಕಿ, ವಸ್ತುವಿನ ಚಿತ್ರ ನೋಡಿದಾಗ ಒಂದು ಐಡಿಯಾ ಬರುತ್ತೆ ನಮಗೆ. ಸಮುದ್ರದ ಫೋಟೋ ನೋಡಿಬಿಡ್ತಾನೆ, ಆ ಸಮುದ್ರ ನೋಡ್ತಾನೆ, ಕಷ್ಟೋತ್ತಾರ ಕಡ್ಡಿದ್ದಕ್ಕೂ ಇದಕ್ಕೂ ಸಾಮ್ಯ ಅರ್ಥ ಆಗುತ್ತೆ ಅವನಿಗೆ. ಇಂಥ ಒಂದು ಸ್ಥಿತಿಯನ್ನು ಕಲುತ್ತಾನೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಭೂತ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಕೊನೆಯ ಶ್ಲೋಕ. ಭೋಕ್ತಾರಂ ಯಜ್ಞ ತಪಸಾಂ, ದೇವರು ನೋಡ್ತಾನಲ್ಲ, ದೇವರು ಯಾರು ಗೊತ್ತಾ? ಯಜ್ಞ ತಪಸಾಂ ಭೋಕ್ತಾರಂ, ಯಾರು ಏನೇನು ಯಜ್ಞವನ್ನು ಎಲ್ಲೆಲ್ಲಿ ಮಾಡ್ತಾರೆ ಅದರ ಮುಖ್ಯ ಪ್ರಭು ಯಾರು? ಭಗವಂತನೇ. ತಪಸಾಂ, ಯಾರು ಏನೇನು ತಪಸ್ಸನ್ನು ಮಾಡ್ತಾರೆ ಅದು ಸ್ವೀಕಾರ ಮಾಡೋದು ಯಾರು? ಪರಮಾತ್ಮನೇ. ಯಜ್ಞ ತಪಸಾಂ ಭೋಕ್ತಾರಂ, ವಿಷ್ಣು ಸಹಸ್ರಮ ಅರ್ಥ ಆಗುತ್ತಾರೆ. ಯಜ್ಞ ಹುಕ್ ಯಜ್ಞ ಕೃತ್ ಯಜ್ಞಿ, ಯಜ್ಞ ಹುಕ್ ಅಂತ ಪರಮಾತ್ಮನ ಹೆಸರು. ಇದನ್ನು ಭಗವದ್ಗೀತೆ ಹೇಳ್ತಾ ಇದೆ. ಭೋಕ್ತಾರಂ ಸರ್ವ ತಪಸ ಜ್ಞಾನ ಯಜ್ಞಾನ ಜ್ಞಾನ ತಪಸಾಂ, ಪರಮಾತ್ಮನನ್ನ ಆ ರೀತಿ ಚಿಂತನೆ ಮಾಡಬೇಕು. ಯಜ್ಞ ತಪಸ್ಸುಗಳಿಗೆ ಪರಮಾತ್ಮ ಭೋಕ್ತರಾಗಿದ್ದಾನೆ, ಈಶ್ವರ ಸರ್ವಸ್ವಾಮಿಯಾಗಿದ್ದಾನೆ, ಸರ್ವಭೂತ ಮಹೇಶ್ವರಂ ಎಲ್ಲ ಪ್ರಾಣಿಗಳಿಗೆ ಒಡೆಯನಾಗಿದ್ದಾನೆ ಭಗವಂತ. ಒಬ್ಬಿಬ್ಬರಿಗೆ ಒಡೆಯ ಪರಮಾತ್ಮನಲ್ಲ, ವಿಶ್ವಕ್ಕೆ ಅಧಿಪತಿಯಾಗಿದ್ದಾನೆ. ಅಂಥ ಪರಮಾತ್ಮನನ್ನ ಜ್ಞಾತ್ವ ಸುಹೃದಂ ಸರ್ವಭೂತಾನಾಂ, ದೇವರನ್ನು ತಿಳ್ಕೊಂಡ ಜನ ಭಯಪಡ್ತಾರೆ ದೇವರ ಬಗ್ಗೆ, ಅಬ್ಬಾ ದೇವರು ಅಂತ ಭಯಪಡ್ತಾರೆ. ಭಗವಂತ ಹೇಳ್ತಾನೆ ಸುಹೃದಂ ಸರ್ವಭೂತಾನಾಂ, ಭಗವಂತ ಭಯಪಡಿಸಕ್ಕೆ ಬರೋದಿಲ್ಲ. ಭಗವಂತನನ್ನು ಕಂಡ್ರೆ ಭೀತಿ ಬೇಡ, ಪ್ರೀತಿ ಇರಲಿ ಅಂತ ಭಗವದ್ಗೀತೆ ಹೇಳ. ಪ್ರೀತಿ ಹುಟ್ಟಬೇಕೆ ಹೊರತು ಭೀತಿ ಹುಟ್ಟಬಾರದು. ಭೀತಿ ಹುಟ್ಟೋದು ಯಾರಿಗೆ? ತಪ್ಪು ಮಾಡಿದವರಿಗೆ. ಪ್ರೀತಿ ಹುಟ್ಟೋದು ಒಳ್ಳೆಯವರಿಗೆ. ಅದಕ್ಕೆ ಸುಹೃದಂ ಸರ್ವಭೂತಾನಾಂ, ಭಗವದ್ಗೀತೆ ಕೇಳಿದ ಮೇಲೆ ದೇವರ ಬಗ್ಗೆ ನಮ್ಮ ಚಿತ್ರ ಸ್ಪಷ್ಟ ಆಗಬೇಕು, ನಮ್ಮ ಭಯಾದಿಗಳೆಲ್ಲ ಹೋಗಿಬಿಡಬೇಕು, ಭಕ್ತಿ ಡೆವಲಪ್ ಆಗಬೇಕು. ಅದಕ್ಕೆ ಸುಹೃದಂ ಸರ್ವಭೂತ, ದೇವರು ಅಂದ್ರೆ ನಮ್ಗೆ ಒಳ್ಳೇದು ಮಾಡ್ತಾನೆ ಅಲ್ಲ, ಒಳ್ಳೇದನ್ನೇ ಮಾಡ್ತಾನೆ ಅಲ್ಲ, ಒಳ್ಳೇದು ಮಾಡಲಿಕ್ಕೆ ಪರಮಾತ್ಮ ಇದ್ದಾನೆ. ದೇವರ ಕೆಲಸಕ್ಕೆ ಹೋಗ್ತಾರೆ ಕೊಡ್ಲಿಕ್ಕೆ ನಾವಿರೋದು ಅಂತಾರಲ್ಲ ಹಾಕಿ, ಕೂತರು ಇರ್ಲಿಕ್ಕೆ ಅದೇ ಯಾರೋ ತರಕಾರಿ ಮಾಡೋರು ಕೇಳಿ ಮಾರ್ತೀಯನಮ್ಮ ಅಂತ ಕೇಳಿ, ಸ್ವಾಮಿ ಇಟ್ಕೊಂಡು ಕೂತಿರೋದೆ ಅದಕ್ಕೆ ಅಂತ ಹೇಳ್ತಾ ಇಟ್ಕೊಂಡು ಕೂತಿರೋದೆ ಅದಕ್ಕೆ. ನನಗೆ ರಾಚಾರ ಸುಮ್ಮನೆ ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ಕೂತಿದ್ದೇನೆ. ದೇವರು ಇವತ್ತು ಯಾಕೆ ಕೂತಿದ್ದಾನೋ ಅಂತೇಳಿ ನೀವು ಬನ್ನಿ ಕೊಡ್ತೇನೆ ಅಂತ ಕೂತಿದ್ದಾನೆ. ನಾವೆಲ್ಲ ಬಾಬಾನತ್ ಹೋಗ್ಬಿಡ್ತಾರೆ, ಇದು ಫಜಿತಿ ಆಗುತ್ತೆ. ದೇವರತ್ರ ಹೋಗಿ ಅಂತ ಕೂತು ಎಲ್ಲ ಹೋಗ್ಬಿಡ್ತಾನೆ ಭಕ್ತ, ಅದು ತಪ್ಪದು. ಸುಹೃದಂ ಸರ್ವಭೂತಾನಾಂ, ನಾವು 10 ಹೆಜ್ಜೆ ದೇವರ ಕಡೆಗೆ ಇಟ್ಟರೆ ಪರಮಾತ್ಮ 1000 ಹೆಜ್ಜೆ ನಮ್ಮ ಕಡೆ ಇಡ್ತಾನೆ. ಇದು ದೇವರ ಕರುಣೆ. ಒಂದು ತಾಯಿ ಮಗು ಅಮ್ಮ ಅಂತ ಈ ಕಡೆ ತಿರುಗುತ್ತೆ, ತಾಯಿ ಓಡಿ ಬಂದಾಗಿರುತ್ತಾಗಲೇ. ಮಗು ಅಷ್ಟು ಪ್ರಯತ್ನ ಮಾಡಿದಾಗ ತಾಯಿ ಅಷ್ಟು ಓಡಿ ಬರ್ತಾಳೆ. ಈ ತಾಯಿನೇ ಇಷ್ಟು ಓಡಿ ಬಂದ್ರೆ ಭಗವಂತ ಹಾಗೆ ಓಡಿ ಬರ್ತಾನೆ ಲೆಕ್ಕ ಹಾಕಿ ಅಂತ ಹೇಳಿ. ಓಡಿ ಬಾರಯ್ಯ ವೈಕುಂಠಪತಿಯೇ ನೋಡುವೆ ಮನಗಣಿ ಅಂತ ಹೇಳ್ತಾರಲ್ಲ, ಹಾಗೆ ಓಡಿ ಬರ್ತಾನೆ ಪರಮಾತ್ಮ. ಅದನ್ನು ಹೇಳಲಿಕ್ಕೇನೆ ಭಗವಂತನ ಅನುಗ್ರಹ ಅಂದ್ರೆ ಭಾರಿ ದೊಡ್ಡದದು. ಹರಿರೇವ ತರಹ, ಹರಿರೇವ ಗುರುಹು, ಹರಿರೇವ ಜಗತ್ಪಿತು ಮಾತೃಗತಿ. ಯಾವ ತಾಯಿಯ ಹೃದಯವು ಭಗವಂತನಷ್ಟು ಮಮತೆಯಿಂದ ಕೂಡಿಲ್ಲ ಅಂತ ಹೇಳಿದ್ದ. ಯಾವ ತಂದೆಯು ಭಗವಂತನಷ್ಟು ಕರುಣಾಳುವಲ್ಲ. ಈ ಜಗತ್ತಿನಲ್ಲಿ ಯಾರು ಯಾರು ಅಷ್ಟು ಕರುಣರಲ್ಲ, ಭಗವಂತ ಒಬ್ಬನೇ ಅಷ್ಟು ಕರುಣಾಳು. ಕರುಣಾ ಸಂಧ್ಯದ ಸಂಧೆಯೇ ಜಗನ್ನಾಥ ಸಮೀಪಿಟ್ಟಿದ್ದಾರೆ. ಇದು ಪೂರ್ತಿ ಎರಡನೇ ಸಂಧಿ ಭರಿಗತಾಮೃತಾರದಲ್ಲಿ ಕರುಣಾ ಸಂಧಿಯನ್ನು ಹೆಸರು. ಅದಕ್ಕೆ ಅಷ್ಟು ಪವಿತ್ರವಾದ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ. ಆಚಾರ್ಯನಂತನು ಕರುಣ ಅಪೂರ್ಣ ವರಪ್ರದ ಚರಿತಂ ದಾತಯ್ಯ ಮೇತೆ, ಅವನ ಶ್ರೀಪತಿ ರಪ್ರತಿ ರಸಿಕೇಶಾದಿ ಭವಾದೇ ಕರುಣಾಪೂರ್ಣ ವರಪ್ರದ ಚರಿತಂ ದಾತಯ್ಯ ಮೇತೆ. ಹೀಗೆಲ್ಲ ಕರುಣಾಪೂರ್ಣ ಅಂತ ಕೊಂಡಾಡ್ತಾನೆ ಹೋಗ್ತಾರೆ. ಅದಕ್ಕೆ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ, ನನ್ನನ್ನು ಈ ರೀತಿ ತಿಳ್ಕೊಂಡು ಬಿಟ್ರೆ ಆಗ ಮೋಕ್ಷ ಕೇ ಸಿಗುತ್ತೆ ಭಗವಂತ ಹೇಳಿ. ಅದು ಮೋಕ್ಷ ಖಚಿತವಾಗಿ ಪಡಿತಕ್ಕಂಥ ಅವಸ್ಥೆ ಋಚ್ಛತಿ ಅಂದರೆ ಪ್ರಾಪ್ನೋತಿ ಗಚ್ಚತಿ ಪುರುಗತವು ಅಂತ ಧಾತು ಋಚ್ಛತಿ ಗಚ್ಚತಿ, ಆಗ ಮೋಕ್ಷಕ್ಕೆ ಬರ್ತಾನೆ. ಈ ಧ್ಯಾನದಲ್ಲಿ ದೇವರ ಕಾನ್ಸೆಪ್ಟೇ ಇಲ್ಲ. ಈ 25 ರೂಪಾಯಿ 50 ರೂಪಾಯಿ ಕಾನ್ಸೆಪ್ಟ್ ಬಿಟ್ಟರೆ ದೇವರ ಕಾನ್ಸೆಪ್ಟ್ ಇಲ್ಲ. ಅದರೊಳಗೆ ದೇವರ ಕಾನ್ಸೆಪ್ಟ್ ದೇವರನ್ನ ಕಾಣಬೇಕು. ಅವರು ಇವರಿಗೆ ದೇವರು ಗೊತ್ತಿಲ್ಲ, ಅವರೇ ಹೇಳ್ತಾರೆ ತಾಪ ಇವರೇನು ತೋರಿಸ್ತಾರೆ ಇವರಿಗೆ. ಇದು ಅರ್ಥ ಮಾಡಿಕೊಂಡ್ರೆ ಕಣ್ಣು ಮುಚ್ಚಿದ್ರೆ ಧ್ಯಾನ ಅಲ್ಲ, ಆಸನ ಹಾಕಿದರೆ ಧ್ಯಾನ ಅಲ್ಲ, ಲೈಟ್ ಆಫ್ ಮಾಡಿದರೆ ಧ್ಯಾನ ಅಲ್ಲ. ನಾವು ಪ್ರಾಣಾಯಾಮ ಮಾಡಿ ಕೂತು ದೇವರ ತತ್ವವನ್ನು ಚಿಂತನೆ ಮಾಡುತ್ತಾ ಆ ಕಡೆಗೆ ಕೇಂದ್ರೀಕರಿಸ್ತೇವಲ್ಲ, ಅದನ್ನ ಧ್ಯಾನ ಅಂತ ಕರೆಯೋ. ಇವತ್ತು ಲೋಕದಲ್ಲಿ ಪ್ರಸಿದ್ಧವಾದ ಯಾವ ಧ್ಯಾನವೂ ಕೂಡ ಭಗವದ್ಗೀತೆ ಹೇಳಿದ ಧ್ಯಾನ ಅಲ್ಲ, ಅದು ಲೌಕಿಕದ ಧ್ಯಾನ, ಅದು ಉಪಯೋಗ ಇಲ್ಲ. ಅಧ್ಯಾತ್ಮದ ಧ್ಯಾನವನ್ನು ಭಗವಂತ ಇಲ್ಲಿ ಹೇಳ್ತಾನೆ. ಅದು ವಿವರಣೆಗಳು ಬೇಕು ಅಂದ್ರೆ 6ನೇ ಅಧ್ಯಾಯಕ್ಕೆ ಧ್ಯಾನ ಯೋಗ ಅಂತಾನೆ ಹೆಸರು. ಎಲ್ಲಿ ಕೂಡಬೇಕು, ಹೇಗೆ ಕೂಡಬೇಕು, ಹೇಗೆ ಚಿಂತನೆ ಮಾಡಬೇಕು ಎಲ್ಲ ಭಗವಂತ ಹೇಳ್ತಾನೆ. ಮೊದಲ ಷಟ್ಕದ ಕೊನೆಯ ಭಾಗ ಅಂದ್ರೆ 6ನೇ ಅಧ್ಯಾಯ. ಈಗ ಆ ಜಾಗಕ್ಕೆ ಬಂದಿದ್ದೇವೆ. ಮುಂದಿನ ಸಲ ಪ್ರವಚನ 6ನೇ ಅಧ್ಯಾಯ ಧ್ಯಾನ ಯೋಗ. ಇದು 29 ಶ್ಲೋಕಗಳ ಅಧ್ಯಾಯ 47 ಶ್ಲೋಕಗಳ ಅಧ್ಯಾಯ 29 47 ಸ್ವಲ್ಪ ಸ್ವಾರಸ್ಯ ಇದೆ. 29 ಕೂಡಿಸಿ 2+9 ಎಷ್ಟಾಯ್ತು? 11 ಆಯ್ತು. 47 ಕೂಡಿಸಿ 4+7 11 ಆಯ್ತು. ಇದು 11 ಅದು 11, ಉತ್ತರ ಇಷ್ಟೇ. ಏಕಾದಶಿ ಅಂದ್ರೆ 11. ಏಕಾದಶಿ ಉಪವಾಸ ಮಾಡಿದ್ರೇನೆ ಧ್ಯಾನ ಗೀನ ಹೊರತು ಇಲ್ಲ ಹೋದ್ರೆ ಯಾವುದು ಬರೋದೇ ಇಲ್ಲ ಅಂತ. ಅದಕ್ಕೆ ಭಗವಂತ ಶ್ಲೋಕದ ನಂಬರಲ್ಲೇ ಒಂದು ಮಹತ್ವ ಹೇಳ್ತಾರೆ. ಎಲ್ಲ ಬಿಟ್ಟು ಅದಕ್ಕೆ ನಿಮ್ಗೆ ತಗಿನ ಶ್ಲೋಕ ಬರೆಯೋದು ಕಷ್ಟನೇ ಜಾಸ್ತಿ, ಒಂದು ಕಡಿಮೆ ಮಾಡಬಾರದ? ಅದ ನಂಬರ್ ಜಾತ್ರ ಇರಲಿ ಕೊನೆ ಪಕ್ಷ. ಭಗವಂತ ಏಕಾದಶೇಂದ್ರಿಯಗಳನ್ನು ವಸ್ತಿಯಲ್ಲಿ ಇಟ್ಕೊಳ್ಳಿ ಅಂತ ನಮಗೆ ಹೇಳ್ತಾನೆ. ಅದಕ್ಕೋಸ್ಕರ ಏಕಾದಶಿ ಉಪವಾಸವನ್ನು ಮಾಡಿ ಅಂತ ಹೇಳ್ತಾನೆ. ತಾನು ಏಕಾದಶೇಂದ್ರಿಯ ಅಧಿಪತಿ ಚಿಂತನೆ ಮಾಡಿ ಅಂತ ಹೇಳ್ತಾನೆ. ಆ ಶ್ಲೋಕದ ಅರ್ಥ ಇದೆ, ಸರ್ವೇಂದ್ರಿಯ ಪ್ರೇರಕೇಣ ಇದೆಯಲ್ಲ ಆ ಶ್ಲೋಕದ ಅರ್ಥನೇ. ಏಕಾದಶಿ ಅಂತ ಸರ್ವೇಂದ್ರಿಯ ಎಷ್ಟು ನಮ್ಗೆ ಇಂದ್ರಿಯ ಇರೋದು? 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 1 ಮನಸ್ಸು, 10. ಸರ್ವೇಂದ್ರಿಯ ಪ್ರೇರಕೇಣ, ಅದಕ್ಕೆ ಭಗವಂತನಿಗೆ ಋಷಿಕೇಶ ಅಂತ ಹೆಸರು. ಏಕಾದಶೇಂದ್ರಿಯ ಅಧಿಪತಿ ಅಂತ ಆತನ ಅರ್ಥ. ಅದಕ್ಕೆ ಅರ್ಥ ಅದಕ್ಕೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ರಾಘವೇಂದ್ರ ಸ್ವಾಮಿಗಳು ಬರೆದ ಶ್ಲೋಕ. ಅವರು ಹೇಳ್ತಾರೆ, ಸರ್ವೇಂದ್ರಿಯ ಪ್ರೇರಕನಾದ ಭಗವಂತ ನನ್ನಿಂದ ಹೇಳ್ತಿದ್ದಾನೆ, ಆತ ಪ್ರೀತನಾಗಲಿ ಅಂತ ಹೇಳುತ್ತಾ. ಆತ ಪ್ರೀತನಾಗಿದ್ದರ ಗುರುತೆ ಅಂತ ವೈಭವ ಅವರಿಗೆ ಬಂದಿರೋ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ಪ್ರೀತನಾಗಲಿ ಆಗಲಿ ಆಗಲಿ ಅಂತ ಪ್ರಾರ್ಥನೆ ಮಾಡಿ 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 ಎಷ್ಟು ಪ್ರೀತನಾಗಿದ್ದಾನೆ ಪರಮಾತ್ಮ ಅವರಿಗೆ. ಇದು ಸ್ವತಃ ಶ್ರೀಮಧ್ವಾಚಾರ್ಯರ ಗೀತಾಭಾಷ್ಯ, ಮಧ್ವಾಚಾರ್ಯರ ಗೀತಾ ತಾತ್ಪರ್ಯ ನಿರ್ಣಯ, ಅವುಗಳ ಮೇಲೆ ಪ್ರಮೇಯ ದೀಪಿಕಾ ನ್ಯಾಯ ದೀಪಿಕಾನ ಜೈತೀರ್ಥರ ಟೀಕೆಗಳು, ಅದರ ಮೇಲೆ ರಾಯರು ಬರೆದ ಗೀತಾ ವಿವೃತ್ತಿ, ಇದೆಲ್ಲದರ ಸಾರ ಇತ್ತು. ಇಲ್ಲಿಗೆ 5ನೇ ಅಧ್ಯಾಯ ಮುಕ್ತಾಯ ಮಾಡ್ತಾ ಇದ್ದೇವೆ. ಅಲ್ಲಿಗೆ 5ನೇ ಅಧ್ಯಾಯ ಮುಗಿತು, ಇವತ್ತಿನ ಪ್ರವಚನ ಮಾಡಿಕೆ ಮುಗಿತು, ಈ ಬಾರಿಯ ಪ್ರವಚನ ಮಾಡಿಕೆ. ಮುಂದೆ 6ನೇ ಅಧ್ಯಾಯ ಪ್ರಾರಂಭ. ಎಂದು ಎಂಬುದು ಈ ಸತ್ಯ ನಿಶ್ಚಯ ಆಗಿಲ್ಲ, ಅದೇ ವಿಶೇಷ. ಪ್ರಸ್ತುತ ಮುಂದಿನ ಡೇಟ್, ಈ ಸತ್ಯ ಡೇಟ್ ನಿಶ್ಚಯ ಆಗಿಲ್ಲ, ತಿಂಗಳು ನಿಶ್ಚಯ ಆಗಿದೆ ಅಷ್ಟೇ. ಏಪ್ರಿಲ್ನಲ್ಲಿ ಪ್ರವಚನ ಇರೋ ನಡೆಯೋದಿಲ್ಲ, ಇಲ್ಲಿ ರಾಮೋತ್ಸವ ಇತ್ಯಾದಿ ಕಾರಣದಿಂದ ಇಲ್ಲಿ ಪ್ರವಚನ ಇರೋದಿಲ್ಲ, ಬೇರೆ ಪ್ರವಚನ ಇರುತ್ತೆ, ಈ ಗೀತಾ ಪ್ರವಚನ ಇರೋದಿಲ್ಲ. ಆಮೇಲೆ ಮೇ ತಿಂಗಳಲ್ಲಿ 3ನೇ ತಾರೀಕು ಬೇರೆ ಕಡೆ ಕಾರ್ಯಕ್ರಮ ಇದೆ, ಆದರೆ 3ರ ಮೇಲೆ ಎಂದಾಗುತ್ತೆ ಅಂತ ವಿಚಾರಿಸಬೇಕಷ್ಟೆ. ನೀವು ಆ ಮಧ್ಯದಲ್ಲಿ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ನಿಶ್ಚಯ ಮಾಡಿ ಹೇಳೋಕ್ಕಾಗುತ್ತೆ. ಮೇ 3ರ ಮೇಲೆ ಇಲ್ಲಿ ಪ್ರವಚನ 6ನೇ ಅಧ್ಯಾಯ ಪ್ರವಚನ ಮುಂದುವರಿಯುತ್ತೆ. ಪ್ರಥಮ ಷಟ್ಕದ ಮೊದಲ 6ನೇ ಅಧ್ಯಾಯದ ಕೊನೆಯ ಅಧ್ಯಾಯ, ಈ 5 ಅಧ್ಯಾಯಗಳು ಪ್ಲಸ್ ಆ ಅಧ್ಯಾಯ ಒಟ್ಟು ಸಂಗ್ರಹ ಆದವು, ಇಡೀ ಶಾಸ್ತ್ರಾರ್ಥ ಸಂಗ್ರಹವನ್ನು ಕಾಣತಕ್ಕಂತಹ ಅಧ್ಯಾಯ ಅದು. ಅದನ್ನು ನೋಡೋಣ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಇಂದ ತುಂಬಾ ಜನ ಪುಸ್ತಕ ಸಿಗಲಿಲ್ಲ ಅಂತ ಹೇಳಿದರು, ಅದಕ್ಕೋಸ್ಕರ ಇವತ್ತು ಕೂಡ ಅದೇ ಕಡಿಮೆ ಬೆಲೆಗೆ ಕೊಡುವ ವ್ಯವಸ್ಥೆ ಈಗಾಗಲೇ ಹೇಳಿದರೆ ಉಪಯೋಗ ಮಾಡಿಕೊಳ್ಳಬಹುದು. ಜೊತೆಗೆ ಮೊದಲೇ ಈಗಾಗಲೇ ಅನೌನ್ಸ್ ಮಾಡಿರೋ ಹಾಗೆ ಮೇ 26ರಂದು ಸರುಮೂಲ ಗ್ರಂಥಗಳ ಪ್ರಕಾಶನ ಕನ್ನಡದೊಳಗಾಗುತ್ತೆ. ಈಗ ಆಚಾರ್ಯ ಕನ್ನಡ ಭಾಷೆ ಗೀತಾ ಭಾಷೆ ತಾತ್ಪರ್ಯ ಅಂತ ಹೇಳಿದನಲ್ಲ, ಎಲ್ಲವೂ ಮೂಲಗಳು ಕನ್ನಡ ಲಿಪಿಯಲ್ಲಿ ಮೇ 26ರಂದು ಪ್ರಕಾಶಿತಗೊಳ್ತಾ ಇದೆ. ಒಟ್ಟಿಗೆನೆ ಅವತ್ತು 7 ಜನ ಪೀಠಾಧೀಶರು ಬರ್ತಾರೆ, ಒಳ್ಳೆ ಆ ವಿಶೇಷ ಸಮಾರಂಭಗಳು ಬಿಡುಗಡೆಯಾಗುತ್ತೆ. ಎಲ್ಲಿ ಏನು ಬದಲ ನಿಮಗೆ ಇಷ್ಟಲ್ಲೇ ತಿಳಿಸ್ತೇವೆ. ಆದ್ದರಿಂದ 2 ಪತ್ರಿಕೆ ಸಮಾರಂಭಕ್ಕೆ ಬರಬೇಕು, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅದೇ ಒಂದು ದೊಡ್ಡ ಪುಣ್ಯಕರವಾದ ಕೆಲಸ. ಯಾವ ಗೀತೆ ಭಾಷ್ಯ ತಾತ್ಪರ್ಯಗಳಿಗೆ ನಾವು ಶರಣಾಗ್ತೇವೆ ಅಂದರೆ ಅದಕ್ಕಿಂತ ದೊಡ್ಡ ಒಂದು ಪುಣ್ಯ ಸಾಧನೆ ಇರೋದಿಲ್ಲ. ಎಲ್ಲರೂ ಅದು ವಿಶೇಷವಾಗಿ ಎಲ್ಲ ಕಡೆಗೂ ಅನೌಸ್ಮೆಂಟ್ ಕೊಡೋದ್ರಿಂದ ಅದು ಎಲ್ಲದರಲ್ಲಿ ಭಾಗಿಗಳಾಗಬೇಕು ಅಂತ. ಯಾಕಂದ್ರೆ ಮುಂದೆ ಅಷ್ಟು ಮಧ್ಯೆ ಪ್ರವಚನ ಆದರೆ ಹೋದರೆ ಲಿಂಕ್ ಇರೋದಿಲ್ಲ. ಅದಕ್ಕಾಗಿ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಲೇಬೇಕು ಅಂತ ಹೇಳಿ ಅತ್ಯಂತ ಆತ್ಮೀಯತೆಯಿಂದ ಆಹ್ವಾನ ಕೊಡ್ತಾ ಇದ್ದೇನೆ. ಆದರೆ ವಿನಯ ಇತ್ಯಾದಿ ಮುಂದೆ ಆಮೇಲೆ ತಿಳಿಸೋದ್ರಿಂದ ಆ ನೋಟ್ ಮಾಡಿಕೊಂಡು ತಪ್ಪದೆ ಬರೋದು ಅಷ್ಟು ಹೇಳಿ ಈ ಬಾರಿಯ ಪ್ರವಚನ ಮಾಲಿಕೆಯನ್ನು ಎಂದಿನಂತೆ ಇಲ್ಲಿಯ ಶ್ರೀರಾಮ ಮಂದಿರ ಅಸೋಸಿಯೇಷನ್ ಬಹಳ ಶ್ರದ್ಧಾಭಕ್ತಿಯಿಂದ ಅದನ್ನು ಎಷ್ಟು ಅಂತ ಅವರಿಗೆ ಗೊತ್ತೇ ಇದೆ. ಪ್ರಾಯ ಮೊದಲೇ ಹಗಲೆಲ್ಲ ಹೇಳ್ತಾ ಇರ್ತೇನೆ, ಒಂದು ಸಂಸ್ಥೆ ಇಷ್ಟು ಆಸಕ್ತಿಯಿಂದ ಮತ್ತೆ ಮತ್ತೆ ಭಗವದ್ಗೀತೆಯನ್ನು ಎದುರಿಸಿಕೊಡಿಸುವುದು ಅಂತ ಕೇಳಿದ್ರೆ ಬಹುಶಃ ನನ್ನ ಅನುಭವದಲ್ಲಿ ಈ ಒಂದೇ ಒಂದು ಸಂಸ್ಥೆ ಅಷ್ಟು ಆಸಕ್ತಿ ತಗೊಂಡಿದೆ ಅಂತ ಹೇಳಿದರೆ ಎಷ್ಟು ಕೊಂಡಾಡಿದ್ರು ಸಾಲದು. ಅದಕ್ಕೆ ಕಾರಣಕರ್ತರಾದಂತಹ ಅಧ್ಯಕ್ಷರು, ಕಾರ್ಯದರ್ಶಿಗಳಾದ ಶ್ರೀ ನಮ್ಮ ಜಗನ್ನಾಥರಾಯರು ಮೊದಲಾದ ಅವರ ಕುಟುಂಬ ವರ್ಗ, ಅವರ ಸಹಕಾರಿ ವರ್ಗ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಇದರ ಪ್ರಾಯೋಜಕರಾದ ಪ್ರತಿ ಕಾರ್ಯಕ್ರಮಕ್ಕೆ ಶ್ರೀ ರಾಘವೇಂದ್ರ ದರ್ಶನ ಕೇಂದ್ರದವರು ಬಹಳಷ್ಟು ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ, ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಅದೇ ರೀತಿಯಲ್ಲಿ ನೀವು ಯಾರಿಗೂ ಗೊತ್ತಿಲ್ಲದಂತೆ ಪ್ರತಿ ಕಾರ್ಯಕ್ರಮಕ್ಕೂ ಸಹ ಒಂದು ರೀತಿಯಲ್ಲಿ ಪ್ರಾಯೋಜಕರಾಗಿದ್ದವರು ಮುರಳೀಧರರಾಯರು. ಪ್ರತಿ ಕಾರ್ಯಕ್ರಮ ನಮ್ಮದು ಸೇವೆ ಇರಲಿ ಅದನ್ನು ಹೇಳೋದು ಬೇಡ ಅಂತ ಹೇಳಿ ಪ್ರತಿ ಕಾರ್ಯಕ್ರಮ